ಯೋಚನೆ ಮಾಡು, ಅಥವಾ ಮನೆಗೆ ದೊಡ್ಡವರು ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಅವನ ಯಾಕೆ ದೊಡ್ಡವರು ಅಂತ ಗೊತ್ತಿಲ್ಲ, ಇದು ಸಮಸ್ಯೆ. ದೊಡ್ಡವರು ಕೇಳ್ಕೊಂಬಾ, ಅವನಿಗಿಂತ ಜ್ವರ ಪರಮಾತ್ಮನಕ್ಕನಂತ ಬಲಿ ಚಕ್ರವರ್ತಿ. ಭಲೆ ನೀನೇನು ಬೇಕಾದಷ್ಟು ಕೊಡ್ತೀಯ, ಆದರೆ ತಗೊಳ್ಳೋರು ಹಾಗೆಲ್ಲ ಯೋಚನೆ ಮಾಡಿ ತಗೊಳ್ಬೇಕು, ಸುಮ್ಮನೆ ತಗೊಳ್ಬಾರ್ದು ಅಂತ ಹೇಳಿದ. ದಾನ ತಗೊಳ್ಳೋರು ಎಚ್ಚರಿಕೆ ಕೊಡ್ತಾನೆ ಪರಮಾತ್ಮ, ಕೊಡ್ತಾರೆ ಅಂತೇಳಿ ಯಾವ್ದೋ ತಗೊಂಡು ಬಿಡಬಾರ್ದು. ಬಡಿಸಿದಾಗ ಊಟ ಮಾಡೋಕ್ಕಾಗತ್ತಾ? ಜೀರ್ಣಶಕ್ತಿ ನೋಡ್ಕೊಂಡು ಹೇಗೆ ಊಟ ಮಾಡ್ತೇವೋ, ದಾನ ತಗೊಂಡ್ಮೇಲೆ ಡೈಜೆಸ್ಟ್ ಮಾಡ್ಕೋಬೇಕು ಅದನ್ನ. ದಾನ ಕೊಡೋರೇನು ಕಲ್ಯಾಣವಾಗಲಿ ಅಂತ ಕೊಡೋದಿಲ್ಲ, ನಮ್ಮ ಪಾಪ ಶಿಫ್ಟ್ ಮಾಡ್ತೇವೆ ಅಂತ ಕೊಡ್ತಾರೆ ಅಷ್ಟೇ. ಆ ವಸ್ತುಗಳ ಮೂಲಕವಾಗಿ ಪಾಪವನ್ನ ಅವ್ರ ಮೂಲಕ ಬಂದೇ ಬಿಡುತ್ತೆ ಪಾಪ ಈ ಕಡೆ. ಯಾರು ತಗೊಳ್ಬಹುದು? ಅದನ್ನ ದಮನ ಮಾಡೋ ಶಕ್ತಿ ಇರಬೇಕು. ಆ ಶಕ್ತಿ ಯಾವಾಗಿರುತ್ತೆ? ಗಾಯತ್ರಿ ಜಪ ಮಾಡೋದು, ವಿಠ್ಠಲ ಸಹಸ್ರನಾಮ ಸ್ತೋತ್ರ ಸದಾಚಾರ ಎಲ್ಲ ಮಾಡಿಕೊಂಡಿದ್ರೆ ಪಾಪವನ್ನು ಸುಟ್ಟಾಕಿಬಿಡ್ತಾರೆ ಅವರು, ಪುಣ್ಯವನ್ನು ಸ್ವೀಕಾರ ಮಾಡ್ತಾರೆ. ಆ ಶಕ್ತಿ ದಾನ ಕೊಡೋರು ಹಾಗೆ, ಅಂತ ಶಕ್ತಿ ಇದ್ದವರಿಗೆ ಕೊಡಬೇಕು, ಇಲ್ಲದವರು ಪಾಪ ಹಾಗೆ ಉಳ್ಕೊಳ್ಳುತ್ತೆ, ಏನು ಪ್ರಯೋಜನ ಇಲ್ಲ. ಆ ಶಕ್ತಿ ಇದ್ದವರಿಗೆ, ರೋಗಿಗಳಿಗೆ ಊಟ ಕರೆದು ಊಟ ಹಾಕಿದ್ರೆ ಏನ್ ಬರುತ್ತೆ? ಮತ್ತೆ ಚೆಲ್ಲಿ ಹೋಗ್ತಾರೆ, ಆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅವನಿಗೂ ಇಲ್ಲ, ಸಮಾಜಕ್ಕೂ ಇಲ್ಲ. ಯಾವನು ಜೀರ್ಣ ಮಾಡಿಕೊಳ್ಳಬಲ್ಲ ಅವನಿಗೆ ಹೇಗೆ ನಾವು ವಸ್ತುಗಳನ್ನು ಕೊಡಬೇಕು, ಯಾವನು ಸದ್ವಿನಿಯೋಗ ಮಾಡಬಲ್ಲ ಅವನಿಗೆ ದಾನ ಧರ್ಮ ಮಾಡಬೇಕು. ಅದೇ ವಿನಿಯೋಗ, ಅದೇ ಜೀರ್ಣಶಕ್ತಿ ಅಂದ್ರೆ ಅದೇನು? ಅದನ್ನು ಹಿಡಬೇಕಲ್ಲ. ಆದ್ರೆ ನೀನು ಕೇಳ್ತಿದ್ದ ಏನೋ ತಗೊಳ್ಳೋದಕ್ಕಾಗೋದಿಲ್ಲ ಅಯ್ಯ, ನನಗೆ ಸಾಕು ಮಹಾರಾಯ, ಮೂರೇ ಹೆಜ್ಜೆ ಸಾಕು, ಮೂರೇ ಹೆಜ್ಜೆ ಸಾಕು ಅಂದ್ರಂತೆ. ಆಗ ಶುಕ್ರಾಚಾರ್ಯ ಎಲ್ಲ ನೋಡ್ತಾ ಇದ್ದಾರೆ. ಆಗ ಫ್ಲಾಶ್ ಆಯ್ತಂತ ತಕ್ಷಣ, ಓಹೋ ಬಲಿಚಕ್ರವರ್ತಿ ಬಂದಿರೋದು ಯಾರು ಗೊತ್ತಾ ಅಂತ ಹೇಳ್ತಾರೆ. ಸಾಕು ಸಾಕು ಅಂತಾನೆ ಅಂದ್ಮೇಲೆ ಅವನು ಸಾಮಾನ್ಯನ ಮಾತಲ್ಲ ಅದು. ಒಂದು ಸಾಕು ಅಂದ್ರೆ ಭಗವಂತ ಸಾಪ್ತ ಕಾಮಸ್ಯ ಕಾಸ್ಪೃಹ, ವೇದದ ಮಾತನ್ನೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಏಷ ಮಾಯಾ ಮಾನವಕೋ ಹರಿಹಿ ಅಂತ ಹೇಳ್ತಾರೆ. ನಿಜವಾದ ಪಟು ಅಲ್ಲ ಇವನು. ಮಾಯಾ ಮಾನವಕ ಅಂದ್ರೆ ಸುಳ್ಳು ಮಾನವಕ ಅಂತ ಅರ್ಥ ಅಲ್ಲ, ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ. ಸ್ವೇಚ್ಛೆಯಿಂದ ವಾಮದರೂಪ ಸ್ವೀಕಾರ ಮಾಡಿದ್ದಾನೆ ಹೊರತು ಅವನು ನಾರಾಯಣ ಅಂತ ಹೇಳಿದಾಗ ಎಷ್ಟು ಆಶ್ಚರ್ಯ ಪಡಬೇಕು. ಶುಕ್ರಾಚಾರ್ಯ ಒಳ್ಳೆ ಜ್ಞಾನಿಗಳು ಅರ್ಥ ಮಾಡ್ಕೊಂಡೇ ಬಿಟ್ರು. ಅಲ್ಲಿ ಎಲ್ಲಿ ಸಾಕು ಅಂತೇವೋ ಅಲ್ಲಿ ದೈವ ಸಂಪತ್ತಿದೆ ಅಂತ ಅರ್ಥ. ದೈವಿ ಸಂಪತ್ತಿದೆ. ಎಲ್ಲಿ ಬೇಕು ಅಂತಾನೋ ಅಲ್ಲಿ ಆಸುರಿ ಸಂಪತ್ತು ಬರುತ್ತೆ ಅಂತ ಅರ್ಥ. ಬೇಕು ಎಂಬುದು ಆಸೆಯ ಲಕ್ಷಣ, ಸಾಕು ಎಂಬುದು ತ್ಯಾಗದ ಲಕ್ಷಣ. ಇವತ್ತು ನಾವು ಸಾಕು ಅನ್ನೋ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳೋದೇ ಭಾರಿ ಶ್ರೇಷ್ಠವಾದಂತಹ ಸಿದ್ಧಾಂತ. ಇಲ್ಲ, ಪೂರ್ಣ ಅಂದ್ರೆ ದೇವರು, ಸ್ವಸ್ವಲ್ಪ ಅಂದ್ರೆ ದೇವರ ಭಕ್ತ ಅಷ್ಟೇ. ಇದು ಸಿದ್ಧಾಂತ ಅರ್ಥ ಮಾಡಿಕೊಂಡು ಹೇಳಿದ. ಆ ಕ್ಷಣಕ್ಕೆ ಒಂದು ಮಾತು ಮುಂದೆ ಸೇರಿಸ್ತಾರೆ, ಇಷ್ಟು ಹೇಳಿ ಒಂದು ನೋಟ್ ಹಾಕ್ತಾರೆ. ಇವನಿಗೆ ಕೊಡಬೇಡ ಯಾ ಅಂತ ಹೇಳಿದ್ರು. ಕೊಡಬೇಡ, ದೇವರು ಅಂತ ಹೇಳ್ತಾರೆ, ಕೊಡಬೇಡ ಅಂತ ಹೇಳ್ತಾರೆ. ಕೊಟ್ರೆ ಏನ್ ಮಾಡ್ತಾನೆ ಗೊತ್ತಾ? ಮುಂದಿಂದೆಲ್ಲ ಕತೆ ಹೇಳ್ಬಿಡ್ತಾರೆ. ಆಗ್ಲೇ ಒಂದು ಹೆಜ್ಜೆಯಿಂದ ಸಮಸ್ತ ಕೆಳಗಿನ ಮೃಗ ಕಾಣದ ಬಿಡ್ತಾನೆ, ಇನ್ನೊಂದು ಹೆಜ್ಜೆಯಿಂದ ಸಮಸ್ತ ಊರ್ಧ್ವಲೋಕ ಕಾಣದ ಬಿಡ್ತಾನೆ, ಮೂರನೇ ಹೆಜ್ಜೆಗೆ ಜಾಗ ಎಲ್ಲಿ ಅಂತ ಕೇಳ್ತಾನೆ ಗೊತ್ತಾಯ್ತಾ? ನೀನು ಹೋಗಿಬಿಡ್ತೀಯ ಆಮೇಲೆ, ಆದ್ರಿಂದ ಕೊಡೋದಿಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾರೆ. ಕೊಡೋದಿಲ್ಲ ಅಂತ ಹೇಳಿಬಿಡು. ಅಲ್ಲ ಸ್ವಾಮಿ, ಮಾತು ತಪ್ಪಿದ ಪಾಪ ಬರೋದಿಲ್ವೆ? ಕೆಲವೊಮ್ಮೆ ಅತ್ಯಂತ ಆಪತ್ಕಾಲ ಬಂದು ಸುಳ್ಳು ಹೇಳ್ಬಹುದು ಅಂತ ಹೇಳ್ಬಿಡ್ತಾರೆ. ಅಡ್ಜಸ್ಟ್ ಮಾಡಿ ಅವರೇ ಗುರುಗಳೇ ಹೇಳ್ಕೊಟ್ಬಿಡ್ತಾರೆ. ಈ ರೀತಿ ಹೇಳ್ಕೊಟ್ಬಿಡುವುದು ಪಂಚಾಮೃತಾಣ್ಯಾಹುರ ಅಪಾತಕಾನೇತ ಮಹಾಭಾರತ. ನನರ್ಮಯುಕ್ತಂ ವಚನಂ ಹಿನಸ್ತಿ ನ ಸ್ತ್ರೀಷು ರಾಜನ್ ನ ವಿವಾಹ ಕಾಲೇ ಸರ್ವ ಪ್ರಾಣಾತ್ಯಯೇ ಸರ್ವಧನಾಪಹಾರೇ ಪಂಚಾಮೃತಾಣ್ಯಾಹುರ ಅಪಾತಕಾನೇತ ಮಹಾಭಾರತದ ವಾಕ್ಯ. ಈ ಮಾತನ್ನು ಪದ್ಮನಾಭ ತೀರ್ಥರು ಟೀಕಾಕೃತ್ಪಾದರು ತಮ್ಮ ಸಂಜಾಯರತ್ನಾವಳಿ ಸುಧಾದಿ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟು ಅಪೂರ್ವವಾದ ಶ್ಲೋಕ. ಐದು ಕಡೆ ಸುಳ್ಳು ಹೇಳಬಹುದು, ಯಾವುದೋ ಅಂತ ಹೇಳೋದಿಲ್ಲ. ಮತ್ತೆ ಅಭ್ಯಾಸ ಆಗುವ, ಅದೇ ಅಭ್ಯಾಸ ಆಗುವ ಸಂಭವ ಜಾಸ್ತಿ ಆಗಿಬಿಡಿ. ಎಲ್ಲೆಲ್ಲಿ ಸುಳ್ಳು ಹೇಳಬಹುದು ನೋಟ್ ಮಾಡಿಕೊಂಡು ಪದಿತಿ ಆಗುತ್ತೆ. ಒಂದು ಸಮಯ ಯಾವುದು ಅಂದ್ರೆ ಸರ್ವಧನಾಪಹಾರೆ, ಸರ್ವಸ್ವ ಕಳ್ಕೊಳ್ಳೋ ಪ್ರಸಂಗ ಬಂದಾಗ ಸುಳ್ಳು ಹೇಳಿ ಉಳಿಸ್ಕೋಬೇಕು ಅಂತ ಹೇಳ್ತಾರೆ. ಪ್ರಾಣ ಹೋಗುವ ಸಮಯ ಬಂದ್ರೆ ಸುಳ್ಳು ಹೇಳಬಹುದು. ಇವತ್ತೆಲ್ಲ ಹೋಗುತ್ತೆ ನೋಡೋದ್ರಿಂದ ಈಗ ಸ್ವಲ್ಪ ಸುಳ್ಳು ಹೇಳಿ ಪರವಾಗಿಲ್ಲ ಅಂತ ಹೇಳಿಕೊಟ್ರಂತೆ. ಹುಡುಗವರಾಗಿರು ಒಪ್ಕೊಂಡ್ಬಿಡ್ತಿದ್ರು ಪಾಪ ಬಲಿಚಕ್ರವರ್ತಿ ಹೇಳ್ತಾರೆ. ಗುರುಗಳೇ, ನೀವು ಗುರುಗಳು ಅಂದ್ರೆ ಗುರುಗಳು, ದೇವರ ಬಗ್ಗೆ ಹೇಳಿದರೆ ಗುರುಗಳು ಅಂತಾರೆ. ದೇವರು ತೋರಿಸೇ ಬಿಟ್ಟಿದ್ದೀರಿ ನೀವೀಗ. ಏಷ ಮಾಯಾ ಮಾಡಬೇಕೋ ಹರಿ ಅಂತ ಹೇಳಿದಾರಲ್ಲ, ದೊಡ್ಡ ಗುರುಗಳು ನೀವು. ಆದರೆ ಇವ್ರು ಕೊಡಬೇಡಿ ಅಂತೀರಲ್ಲ, ಅದನ್ನ ನಾನು ನಡೆಸಕ್ಕೆ ಸಾಧ್ಯ ಇಲ್ಲ. ನಾವು ಕಂಡವರಿಗೆ ಕೊಡೋದೇ ಕೃಷ್ಣಾರ್ಪಣ ಅಂತ ಕೊಡ್ತೇವೆ. ಇವರು ಕೃಷ್ಣನೇ ಬಂದಾಗ ನಾವು ಇಲ್ಲ ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ನಾನು ಮಾತು ಕೊಡ್ತಿದ್ದೇನೆ ಒಂದು, ಮತ್ತೆ ಯಾರಿಗೆ ಕೊಡಬೇಕೋ ಆತನೇ ಬಂದಿದ್ದಾನೆ ಇನ್ನೊಂದು, ನಾನು ಕೊಟ್ಟೇ ಕೊಡ್ತೇನೆ ಅಂತ ಹೇಳಿಬಿಟ್ರು. ಇದು ಬಲಿಚಕ್ರವರ್ತಿಯ ದೀಕ್ಷೆ. ಸತ್ಕಾರ್ಯ ಮಾಡಕ್ ಹೋದ ಜನ ವಿಘ್ನ ಮಾಡ್ತಾರೆ. ಆ ವಿಘ್ನವನ್ನ ದಾಟ್ ಬೀರು ತಮಾಷೆ ಗೊತ್ತಾ? ಸಿನಿಮಾಕ್ ಹೋಗ್ತೀವಿ ಅಂತ ಹೋಗಿ ಯಾರು ವಿಘ್ನ ಮಾಡೋದಿಲ್ಲ. ಏ ಪರವಾಗಿಲ್ಲ ಹೋಗಿಪ್ಪ, ಅಡ್ಜಸ್ಟ್ ಬೇಗ ಹೊರಟ್ಬಿಡ್ತಾರಪ್ಪ ಮನೆ ಬಂದು. ಪಾಪ ಸಿನಿಮಾಕ್ ಹೋಗ್ತಾರಂತೆ, ರಿಲೇಷನ್ ಆಗಿಬಿಟ್ಟಿದೆ ಅಂತ ಆಗ್ಲೇನೆ ಹೋಗಿಲ್ಲ ಕಷ್ಟ. ಪ್ರಯೋಜನಕ್ಕೆ ಹೋಗ್ತೀವಿ ಅಂದ್ರೆ ಇರ್ಲಿ ಬಿಡ್ರಿ, ಕುತ್ತುವಳ್ಳಿ ಸಾಕು ಹೋಗೋಣಂತೆ. ನಾಳೆ ಹೋಗಿದ್ದೆ ಅದೇನು ಪ್ರತಿ ವರ್ಷ ನಡೀತಾನೆ ಇರುತ್ತೆ, ಏನು ಅವಸರ ಇರುತ್ತೆ? ಕುತ್ತುವಳ್ಳಿ ಅಪರೂಪಕ್ಕೆ ಬಂದಿದೆ, ಅವರು ಡ್ರಾಪು ಇವರು ಡ್ರಾಪೆ. ಎಷ್ಟು ಆಶ್ಚರ್ಯ! ಸಿನಿಮಾಗ ದುಡ್ಡು ಕೊಟ್ಟು ಹೋಗ್ತಾನೆ, ಎನ್ಕರೇಜ್ ಮಾಡ್ತಾರೆ, ಇದು ಫ್ರೀ, ಅದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಅದೇ ಸಮಸ್ಯೆ ಆಗಿರೋದು. ಇವರು ನಿಜವಾದ ಅರ್ಥದೊಳಗೆ ಅಂತ ಮಾತನ್ನ ಕೇಳಬಾರದು ನಾವು. ಅನೇಕರೇ ಮಾಡ್ತಾರತ್ತ, ಪಾಪ ದೊಡ್ಡವರು ಹೇಳ್ತಾರತ್ತೆ, ಬಿಟ್ಟೇ ಬಿಡ್ತಾರೆ. ಬಲಿಚಕ್ರವರ್ತಿ ತೋರಿಸ್ತಾನೆ, ನಾನು ನಿಮ್ಮನ್ನ ಇತ್ತ ದೇವರು ಅನ್ನೋ ಮಟ್ಟಿಗೆ ಮಾತನ್ನ ಕೇಳುತ್ತೇನೆ, ಕೊಡಬೇಡ ಅನ್ನೋ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿಬಿಟ್ಟೆ. ಈ ರೀತಿ ದೀಕ್ಷೆ ಎಲ್ಲಿಂದ ಬಂತ ಆತನಿಗೆ? ದೊಡ್ಡವ್ರ ಮಾತನ್ನ ಕೇಳಬಾರದು ತಪ್ಪಾಗಿದ್ದರೆ ಎಂದ ಮಾತು ಬಂತಲ್ಲ, ಎಲ್ಲಿಂದ ಬಂತು ಅಂದ್ರೆ ಪ್ರಹ್ಲಾದರಾಜರು ದೈತ್ಯ ಬಾಲಕರು ಹೇಳಿರ್ತಾರೆ. ದೈತ್ಯ ಬಾಲಕರೇ, ಗುರುಕ್ತಮಪಿನ ಗ್ರಾಹ್ಯಂ, ಯದನರ್ಥೇ ಅರ್ಥ ಕಲ್ಪನಂ ಯದುಕ್ತ್ಯಾನ ಪ್ರಬುದ್ಧೇತ ಸುಪ್ತಸ್ತು ಅಜ್ಞಾನ ನಿದ್ರಯ. ಗುರುಗಳೇ ಆಗಿರಬಹುದು, ಅವರ ತಿಳುವಳಿಕೆ ಇಲ್ಲದೇನೆ ಶಾಸ್ತ್ರ ವಿರುದ್ಧವಾದ ಮಾತುಗಳನ್ನು ಹೇಳಿದರೆ ಅದನ್ನು ಕೇಳಬಾರದು ಅಂತ ಪ್ರಹ್ಲಾದ ಹೇಳುತ್ತಾನೆ. ತಾನೇ ಕೇಳಿಲ್ಲ, ಸಣ್ಣ ಮಕ್ಕಳ ಮಾತನ್ನು ಕೇಳಿಲ್ಲ ಆತ. ಆದ್ರಿಂದನೇ ಒಳ್ಳೆ ಆದರ್ಶಪ್ರಾಯ. ಅಂಥವನ ಮೊಮ್ಮಗ ಅಂದ ಮೇಲೆ ಬ್ಲಡ್ಡಲ್ಲೇ ಗುಣ ಬಂದುಬಿಟ್ಟಿದೆ ಪಾಪ ಆತ. ಅಂಥವನ ಮೊಮ್ಮಗ ಇದು ನಿಜವಾದ ಬುದ್ಧ. ಅದಕ್ಕೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಹಿ ಜಾಯತೆ. ಸತ್ಕುಲದಲ್ಲಿ ಸಂಸ್ಕಾರ ಮನೆತನ ಇರುತ್ತಲ್ಲ, ಸುಸಂಸ್ಕೃತ ಮನೆತನ ಹುಟ್ಟಬೇಕಾದ್ರೂ ಕೂಡ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಭಗವಂತ ಗೀತೆಯಲ್ಲಿ ಹೇಳುತ್ತಾನೆ. ಬಲಿಚಕ್ರವರ್ತಿಗೆ ಅದೊಂದು ಬಾರನ್ ಗಿಫ್ಟ್ ಆಗಿ ಬಂದಿತ್ತು. ನಾನು ಕೇಳೋದಿಲ್ಲಿ ಮಾತು ಅಂತ ಹೇಳಿದ್ರು ಕೊಡ್ತೇ ಬಿಡ್ತಾನೆ. ಬಲಿಚಕ್ರ ಶುಕ್ರಾಚಾರ್ಯ ಭಾರಿ ಸಿಟ್ಟು ಬಂತಂತೆ. ಹೇಳೋ, ನಾನು ಶಿಷ್ಯನಾದ ಮಾತು ಕೇಳೋದಿಲ್ಲ, ನೀನೀಗ ನಾನು ಶಾಪ ಕೊಡ್ತೇನೆ, ನೀನು ಸರ್ವಸ್ವ ಹಾಳಾಗಲಿ ಅಂತ ಹೇಳಿಬಿಟ್ರು. ಸರ್ವಸ್ವ ದೇವರಿಗೆ ಕೊಟ್ಟರೆ ಹಾಳಾಗುತ್ತೆ ಅಂತ ಹೇಳ್ತಾರೆ, ತಾವೇ ಹಾಳು ಮಾಡಿಬಿಡ್ತಾರೆ. ಎಷ್ಟು ತಮಾಷೆ ನೋಡಿದ್ರ ಅಂದ್ರೆ ತಮ್ಮ ಸಂಕಲ್ಪಗಳು ತಾವೇ ನಡ್ಕೊಂಡು ಬಿಡ್ತಾರೆ. ಇದು ಭಗವತ್ ಸಂಕಲ್ಪ ಅಂದ್ರೆ ಮುಂದೆ ಪಾದಪೂಜೆ ಮಾಡ್ತಾನೆ ಬಲಿಚಕ್ರವರ್ತಿ. ಕವಲ್ ತಗೊಳ್ಳೋದಿಲ್ಲ ಅಂತ, ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅಂತ ನಿಶ್ಚಿತ ಆದ್ಮೇಲೆ ಮತ್ತೆ ಯೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟು. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ. ಹೀಗೆ ಸತ್ಕಾರ್ಯ ಮಾಡಿದರೆ ಸತ್ಫಲ ಖಚಿತ ಅಂದಮೇಲೆ ಮತ್ತೆ ಸಂಕೋಚ ಪಡಬೇಕು. ಧೈರ್ಯವಾಗಿ ಮಾಡ್ತಾನೆ, ಅನೇಕರು ಇರ್ತಾರೆ ಸಂಶಯ ಪಟ್ಟು ಮಾಡ್ತಾರೆ, ಮಾಡಬಾರ್ದಾಗಿ. ಇವಳ ತೀರ್ಮಾನ ಖಚಿತವಾದ ತೀರ್ಮಾನ ಇಟ್ಕೊಂಡು ಮಾಡಿದ್ರೆ ಪುಣ್ಯ ಪೂರ್ಣ ಪ್ರಮಾಣದ ಪುಣ್ಯ ಬರುತ್ತಂತೆ. ಪರಮಾತ್ಮನ ಪಾದಪೂಜೆ ಮಾಡ್ತಾನೆ. ವಿಂಧ್ಯಾವಳಿ ಅಂತ ಆತನ ಹೆಂಡತಿ, ಆಕೆ ನೀರು ಹಾಕ್ತಾಳೆ, ಪಾದಪೂಜೆ ಮಾಡ್ತಾನೆ. ಆ ನೀರನ್ನ ತದಪೋ ವಿಶ್ವಪಾವನೀಹಿ ಪ್ರೋಕ್ಷಣೆ ಮಾಡ್ಕೊಂಡು ತಲೆ ಮೇಲೆ, ಎಷ್ಟು ಭಾಗ್ಯ ಅಂತ ಪ್ರೋಕ್ಷಣೆ ಮಾಡ್ಕೊಳ್ತಾನೆ. ಇನ್ನು ಕೃಷ್ಣಾಬ್ಧಾರೆ ಎರಿಬೇಕಲ್ಲ, ಕೈ ಹಿಡ್ಕೊಳ್ಳದೆ ಹೆಂಡತಿ ನೀರು ಹಾಕ್ಬೇಕು, ಕಮಂಡು ನೀರು ಹಾಕ್ಲಕ್ಕ ನೀರು ಬೀಳ್ತಾನೆ ಇಲ್ಲ. ಇದು ಇಲ್ಲಿ ಹೇಳೋದಿಲ್ಲ, ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಯಾಕೆ ಬೀಳೋದಿಲ್ಲ, ಒಂದೇ ನೀರು ಖಾಲಿ ಇದ್ರೆ ಬೀಳೋದಿಲ್ಲ, ಅದು ನಮ್ಮ ಟ್ಯಾಪಲ್ಲಿ ನೀರು ಬರೋದಲ್ಲ, ನೀರಿದ್ರೆ ತಾನೆ ಬರಲಿಕ್ಕೆ. ಅದಿದ್ರೂ ಯಾಕೆ ಬೀಳೋದಿಲ್ಲ, ಇದು ಸಮಸ್ಯೆ ನೋಡಿದಿರಂತೆ. ಅದು ಗೊತ್ತಾಗ್ತಾ ಇಲ್ಲ ಪಾಪ. ಫಸ್ಟ್ ಪರಮಾತ್ಮ ಬಾ ಇಲ್ಲಿ ಅಂತ, ನಂಗೆ ಗೊತ್ತು ಬಾ ಅಂತ ಹೇಳಿದ್ದಾನೆ. ಆಗಿದ್ದಿಷ್ಟೇ, ಶುಕ್ರಾಚಾರ್ಯರು ಏನಾದರೂ ಅವಳು ವಿಗ್ರಹ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಶಿಷ್ಯ ಮಾತಂತೂ ಕೇಳಲಿಲ್ಲ, ಅದು ದಾನ ಕೊಡದಾಗ ಮಾಡಿಬಿಡ್ತೇನೆ ನಾನೀಗ. ಕೈಯಲ್ಲಿ ನೀರು ಬಿದ್ದರೆ ತಾನೇ ದಾನ ಅಂತ ಆಗೋದು, ಕೃಷ್ಣಾರ್ಪಣ ಅಂತ ಆಗೋದು, ಋಷಿ ಸಿಗ್ನೇಚರ್ ಆಗಬೇಕಲ್ಲ. ಆದ್ದರಿಂದ ನೀರು ಬಿದ್ದರೆ ತಾನೇ ಆಗೋದು ಶಾಸ್ತ್ರದ. ಅಲ್ಲಿ ಮಸಿಯಿಂದ ಸಿಗ್ನೇಚರ್ ಮಾಡೋದು ಹೊರಗೆ, ನೀರಿಂದ ಸಿಗ್ನೇಚರ್ ಮಾಡೋದು ನಮ್ಮ ಶಾಸ್ತ್ರದೊಳಗೆ. ಕೈಯಲ್ಲಿ ನೀರು ಹಾಕೊಂಡು ಬಿಟ್ಟ ಅಂದ್ರೆ ಕೃಷ್ಣಾರ್ಪಣ ಮುದೋಯ್ತಲ್ಲಿ, ಅದಕ್ಕೆ ನೀರು ಬೀಳಬೇಕು. ನೀರು ಬೀಳದಂತೆ ಮಾಡಿಬಿಟ್ರೆ ಅದಕ್ಕೆ ಅಡ್ಡ ಕೂತರದ್ದು ಬಂದು ಕಮಂಡಲ್ಗೆ. ಯೋಗಿಗಳು ಶುಕ್ರಾಚಾರ್ಯರು ಅದನ್ನ ತಪ್ಪಾಗಿ ಅಪ್ಲೈ ಮಾಡ್ತಾರಷ್ಟೇ, ಚಿಕ್ಕದಾಗ ಕೂತ ಬ್ಲಾಕ್ ಮಾಡಿಬಿಟ್ಟಿದ್ರೆ ಅಂತ ಹೋಗಿಬಿಟ್ಟರೆ. ಆಗ ಪರಮಾತ್ಮ ಒಂದು ದರ್ಭೆ ತಗೊಂಡಂತೆ, ತಗೊಂಡ್ಬಿಟ್ಟು ಬಲಿಚಕ್ರವರ್ತಿ ನೋಡಿ ಏನ್ ಮಾಡ್ತೇನೆ ಈಗ ಅಂತೇಳಿ ಅದಕ್ಕೆ ಒಂದ್ಸರಿ ಚುಚ್ಚಿದ್ದಂತೆ. ಈಗ ತಕ್ಕ ನೀರು ಚಿಮ್ಮಿತಂತೆ, ಕೇಳಿ ಕೃಷ್ಣಾರ್ಪ ಅನ್ನೀಗ ಇಲ್ಲಿ ನೀರು ಚಿಮ್ತು, ಅವ್ರ ಕಣ್ಣು ರಕ್ತ ಚಿಮ್ತು ಪಾಪ. ಶುಕ್ರಾಚಾರ್ಯರ ಕಣ್ಣಲ್ಲಿ ಹೋ ಅಂತ ಆ ಕಡೆ ಹೊರಟೋಗ್ಬಿಡ್ತೇವೆ. ಯಾವುದು ಕೇಳಿಸಿದ್ರೆ ಸೂಕ್ಷ್ಮ ರೂಪದಲ್ಲಿ ಇರ್ತಾರಲ್ಲ, ಪರಮಾತ್ಮನಿಗೆ ಗೊತ್ತು ಅವರಿಗೆ ಗೊತ್ತು, ಇನ್ನು ಹೊರಗೆ ನೋಡೋರು ಯಾರಿಗೂ ಗೊತ್ತಿಲ್ಲ. ಆ ಕಡೆ ಹೊರಟ್ರಂತೆ, ಒಂದು ಕಣ್ಣು ಇಟ್ಕೊಂಡು ನೋಡ್ತಾ ಕೂತಿದ್ದಾರಂತೆ ಪಾಪ. ಆ ಕಣ್ಣಿಗೆ ಪರಮಾತ್ಮ ಚುಚ್ಚು ಬಿಡ್ತಾನೆ, ಕಣ್ಣು ಹೋಯ್ತಂತೆ. ಶುಕ್ರಾಚಾರ ಒಂದು ಕಣ್ಣು ಹೋಯ್ತು ನಮಗನ್ಸುತ್ತೆ. ಅದಕ್ಕೆ ಹೇಳ್ತಾರೆ, ದೇವರಿಗೆ ದ್ರೋಹ ಮಾಡಲಿಕ್ಕೆ ಕೊಟ್ರೆ ಆ ವಸ್ತು ಹಾಳಾಗಿ ಹೋಗುತ್ತೆ, ಪರಮಾತ್ಮನಿಗೆ ದ್ರೋಹ ಮಾಡಿದ್ರೆ ಕಣ್ಣು ಹೋಗಿಬಿಡುತ್ತಂತೆ. ಆದರೆ ಪರಮಾತ್ಮ ಒಂದು ಕಣ್ಣು ಕಳೆದ, ಆದರೆ ಒಂದು ಕಣ್ಣು ಉಳಿಸಿದ, ಹೋಗಬೇಕಾದ ಕಣ್ಣನ್ನು ಕಳೆದ, ಉಳಿಬೇಕಾದ ಕಣ್ಣನ್ನು ಉಳಿಸಿದ. ಹೋಗಬೇಕಾದ ಕಣ್ಣು ದೇವರಿಗೆ ಕೊಡಬಾರದು ಅನ್ನೋದು, ಉಳಿಬೇಕಾದ ಕಣ್ಣು ದೇವರಿಗೆ ಕೊಡಬೇಕು ಅನ್ನೋದು. ಒಂದು ಕಣ್ಣನ್ನು ಉಳಿಸಿದನಂತೆ. ಆ ಒಂದು ಕಣ್ಣು ಉಳಿಸಿದ ಅಂದ್ರೆ ಸರಿಯಾದ ಕಣ್ಣು ಉಳಿತು, ದೇವರಿಗೊಂದು ನಮಗೊಂದು ಅಂತ ಎರಡು ಭಾವನೆ ಬರಬಾರದು. ದೇವರಷ್ಟೇ ಕಾಣಬೇಕು ಆ ರೀತಿ ಮಾಡಿ ಸೃಜವಾದ ಜ್ಞಾನ ಕೊಟ್ಟ ಅಂತ ಮುಂದರ್ಥ. ಮುಂದೆ ಚೇಂಜ್ ಆಗ್ತಾರೋ, ಬುದ್ಧಿ ಬಂತಂತ ಆಮೇಲೆ ಅವರು ಚೇಂಜ್ ಆಗಿಬಿಟ್ಟು ದೇವರಿಗೆ ಕೊಟ್ಟಿದ್ದು ನಾನು ತಪ್ಪಾಯ್ತು ಕ್ಷಮಿಸು ಅಂತ ಆಮೇಲೆ ಕೇಳ್ತಾರೆ ಪಾಪ. ಅಂದ್ರೆ ಕೆಟ್ಟ ದೃಷ್ಟಿ ಹೋಯ್ತು ಅಂದ್ರೆ ಕೆಟ್ಟ ದೃಷ್ಟಿ ಹೋಯ್ತು, ಒಳ್ಳೆ ದೃಷ್ಟಿ ಬಂತು ಅಂತ. ಇವತ್ತು ಒಂದು ಕಣ್ಣಲ್ಲಿ ನೋಡಿದ್ರೆ ಸ್ಪಷ್ಟ ಕಾಣುತ್ತೆ, ಅನೇಕರಿಗೆ ಗೊತ್ತಿಲ್ಲ. ಈಗ ನೋಡಿದಾಗ ಕರೆಕ್ಟ್ ಆಗಿ ಕಾಣುತ್ತೆ, ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಕರೆಕ್ಟ್ ಆಗಿ ಕಾಣುತ್ತೆ ಒಂದು ಕಣ್ಣಲ್ಲಿ ನೋಡಿದಾಗ. ಅದಕ್ಕೆ ಒಂದು ಕಣ್ಣು ಅಂಬುದಕ್ಕೆ ತತಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಯಾವಾಗ ಒಂದು ಕಣ್ಣು ಅಂದ್ರೆ ಕೇಂದ್ರೀಕರಿಸುವುದು ಅಂತ ಅರ್ಥ. ಲೌಕಿಕದ ಕಣ್ಣು ಮುಚ್ಚಬೇಕು, ವೈದ ಕಣ್ಣನ್ನು ತೆಗಿಬೇಕು, ಆಗ ಪರಮಾತ್ಮನ ಪೂರ್ಣ ಚಿತ್ರ ಸಿಗುತ್ತೆ. ಅದನ್ನ ಕೊಟ್ಟಿದ್ದು ಶುಕ್ರಾಚಾರ್ಯರ ಕಥೆ. ಶುಕ್ರಾಚಾರ್ಯರ ಕಥೆ ಒಂದೃಷ್ಟಿಯಿಂದ ಒಂದು ಕಣ್ಣು ಕಳ್ಕೊಂಡವರ ಕಥೆ, ಇನ್ನೊಂದಷ್ಟು ಒಂದು ಗಟ್ಟಿ ಕಣ್ಣು ಉಳಿಸಿಕೊಂಡವರ ಕಥೆ. ಲೋಕದ ದೃಷ್ಟಿ ಕಡಿಮೆ ಮಾಡಿಕೊಂಡು ಶಾಸ್ತ್ರ ದೃಷ್ಟಿ ಜಾಸ್ತಿ ಆಗೋದು ಅದರ ಸಂಕೇತ. ಪರಮಾತ್ಮನೇ ಕೊಟ್ಟಿದ್ದು, ಪರಮಾತ್ಮ ನಿಲ್ತಾನೆ, ಅಳಿಲಿಕ್ಕೆ ಶುರು ಮಾಡ್ತಾನೆ. ಈಗ ನನ್ನ ಕಾಲು ಅಂತ ಹೇಳಿದ್ರಿಂದ ರೂಪ ಚೇಂಜ್ ಮಾಡಾಗಿಲ್ಲ, ಬೇರೆ ರೂಪ ತಗೊಂಡು ಅದೇ ರೂಪನೇ ದೊಡ್ಡ ಮಾಡಬೇಕಷ್ಟೇ. ಈಗ ಪರಮಾತ್ಮ ತಕ್ಷಣನೇ ಕಾಲು ಒಂದು ಕಾಲ ಸಮಸ್ತ ಊರ್ಧ್ವಲು ಕಳೆದು ಬಿಟ್ಟನಂತೆ. ಕಾಲು ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಮೇಲೊಟ್ಟ ಜಾಗ ಎಲ್ಲೆಲ್ಲೂ ಇಲ್ಲ, ಇಡೀ ಬ್ರಹ್ಮಾಂಡವನ್ನೆಲ್ಲ ಆವರಿಸಿ ಮುಂದೆ ಹೋಯ್ತಂತೆ. ಆತನ ಪಲಗಾಲ ಒಂದು ಹೆಬ್ಬೆರಳಿನ ತುದಿಯ ಉಗುರಿನ ತುದಿ ತಾಕಿದ್ದಕ್ಕೆ ಬ್ರಹ್ಮಾಂಡ ಕರ್ಪರ ಒಡೆದೋಯ್ತಂತೆ. ಧನೋದಕ ಒಳಗೆ ನುಗ್ಗಿತಂತೆ. ಬ್ರಹ್ಮದೇವರು ಕಮಂಡಲೋದಕದಿಂದ ಪರಮಾತ್ಮನ ಪಾದಪೂಜೆಯನ್ನು ಮಾಡ್ತಾರೆ. ಪಾದಪೂಜೆ ಫಸ್ಟ್ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ದೆ ಬ್ರಹ್ಮದೇವರು. ಆ ರೀತಿ ಪಾದಪೂಜೆ ಮಾಡಿದಾಗ ಹುಟ್ಟಿ ಬಂದ ಆ ನೀರು ಏನಾಯ್ತಂತೆ, ಗಂಗಾ ನದಿಯಾಯಿತು ಅಂತ ಹೇಳ್ತಾರೆ. ವಿಷ್ಣು ಪಾದೋದಕವಾಯಿತು. ಹೆಚ್ಚೌಚ ನಿಸ್ಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಜಿ ಧೃತೇನ ಶಿವ ಶಿವೋಭೂತ್. ಕಪಿಲಗೀತೆಯಲ್ಲಿ ಮಾತು ಬಂದಿದೆ. ಆ ಮಾತರ ಪಾದ ತೊಳೆದ ನೀರು ಅತಿ ಶ್ರೇಷ್ಠವಾದ ನೀರು. ಜಗತ್ತಿನ ಅಂತ ನೀರೇ ಇಲ್ಲ ಮತ್ತೆ. ನ ಗಂಗಾ ಸದೃಶಂ ತೀರ್ಥಂ. ಯಾರ ಪಾದೋದಕ ವಿಶ್ವದ ಅತಿಶ್ರೇಷ್ಠವಾದ ಜನವಾಗಿದೆ ಎಂದ ಮೇಲೆ ಸರ್ವೋತ್ತಮ ಯಾರು ಅಂತ ಗೊತ್ತಾಯ್ತಲ್ಲ. ಈಗ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತೃ ಗತಿ. ವಾದಿರಾಜ ಸ್ವಾಮಿಗಳು ಇದಕ್ಕೆ ಕಂಡವ್ರ ಆಧಾರ ಕೇಳಬೇಡಯ್ಯ, ದಿಷ್ಟನೆ ನೋಡು ಸಾಕು ಅಂತ ಹೇಳಿ. ದಿಷ್ಟನೆ ನೋಡು ಸಾಕು ನಿನಗೆ. ಗಂಗಾ ಶಬ್ದಕ್ಕೆ ಅರ್ಥ ಹೇಳಿದ್ರೆ ಅಮರಕೋಶರು ಹೇಳ್ತಾರೆ ವಿಷ್ಣುಪಾದೋದ್ಭವ ಅಂತ ಕರೀತಾರೆ. ಅಮರಕೋಶ ಎಂಬುದು ಮಾಧುರ್ ಬರೆದಿದ್ದೇನೆ ಅಲ್ಲ, ವಿಷ್ಣುಪಾದೋದ್ಭವೆ ಅಂತ ಹೆಸರು. ವಿಷ್ಣುಪಾದೋದ್ಭವೇ ಯಾರ ತಲೆ ಮೇಲಿದೆ? ಬ್ರಹ್ಮದೇವರು ಪೂಜೆ ಮಾಡಿದ್ರು, ಆ ಜಲ ಆ ನೀರನ್ನ ರುದ್ರ ತಲೆ ಮೇಲೆ ಹಾಕೊಂಡ್ರು. ಅಂದ್ರೆ ಗಂಗಾಧರ ಅವರು, ಗಂಗಾ ಜನಕ ನಾರಾಯಣ, ಗಂಗಾಧರ ರುದ್ರದೇವರು ಅಂದ ಮೇಲೆ ಗಂಗಾಧರ ಅಂದ್ರೆ ವಿಷ್ಣುಪಾದೋದಕ ಧರ ಆಯ್ತಲ್ಲ. ಅದನ್ನೇ ವಿಜಯದಾಸರು ಭಾಗೀರಥೀಧರನೆ ಅಂತ ಹೇಳಿದ್ದಾರೆ. ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಇದು ಹರಿ ಹರರ ಸಂಬಂಧವನ್ನು ಹೇಳತಕ್ಕಂಥ ಜಾಗ ಇದು. ಅದನ್ನು ಮತ್ತೆ ವಾದಿರಾಜಸ್ವಾಮಿಗಳು ಹೇಳುತ್ತಾರೆ. ಪಾದ ತೊಳೆದವನೊಬ್ಬ, ತೊಳೆಸಿಕೊಂಡವನೊಬ್ಬ, ಪದಜಲ ನಿರ್ಮಾಲ್ಯವನು ಮಸ್ತಕದಲ್ಲಿ ಧರಿಸಿದವನೊಬ್ಬ. ಪಾದ ತೊಳೆಸಿಕೊಂಡಿದ್ದು ನಾರಾಯಣ, ತೊಳೆದಿದ್ದು ಬ್ರಹ್ಮದೇವರು. ಗಂಗಾಜಲವನ್ನು ತಲೆ ಮೇಲೆ ಯಾವಾಗಲೂ ಹಾಕೊಂಡು ಕೂತಿರೋದು ರುದ್ರದೇವರು ಅಂದ ಮೇಲೆ ಹರಿರೇವ ಪರಹ ಅಂತ ಸಿದ್ಧಾಂತ ಆಯ್ತಲ್ಲ. ಅನಂತರ ಬ್ರಹ್ಮದೇವರು ಜೀವೋತ್ತಮರು, ರುದ್ರದೇವರು ಮನೋನಿಯಾಮಕರು. ಇದು ಭಾಗವತ ಪುರಾಣ ಸಾರಿರತಕ್ಕಂಥ ತತ್ವ ಇದು. ಆದ್ದರಿಂದ ಭಾಗವತ ಹರಿಯ ಪಾರಮ್ಯವನ್ನು ಹೇಳತಕ್ಕಂಥ ಕೃತಿ. ಇತರ ದೇವತೆಗಳ ಹಿರಿಮೆಗೆ ಧಕ್ಕೆ ಬಾರದಂತೆ ಹರಿಯ ಪಾರಮ್ಯವನ್ನು ಹೇಳಿದ್ದು ಭಾಗವತದ ವೈಶಿಷ್ಟ್ಯ. ಅಲ್ಲಿ ದೊಡ್ಡ ಘಟ್ಟ ಮುಕ್ತಾಯವಾಯಿತು. ಪರಮಾತ್ಮ ಇನ್ನೊಂದು ಪಾದದಿಂದ ಸಮಸ್ತ ಅಧೋಲೋಕ ಅಳದ ಹಾಕಿಬಿಟ್ಟು. ಎರಡು ಪಾದ ಕಿಡಿ ಮೇಲೆ ನೋಡಿ ಕೆಳಗೆ ನೋಡಿ ಮುಗಿದಲ್ಲಿ ಇನ್ನೊಂದು ಜಾಗ ಉಳದೇ ಇಲ್ಲಾಗ. ಏಳು ಲೋಕಗಳನ್ನ, 14 ಲೋಕಗಳನ್ನ ಎರಡು ಹೆಜ್ಜೆ ಕಳೆದ ಹಾಕಿ. ಪರಮಾತ್ಮ ಎರಡು ಹೆಜ್ಜೆ ಬೇಕಿಲ್ಲ, ಅಡ್ಜಸ್ಟ್ ಮಾಡಕ್ಕೆ ಎರಡು ಹೆಜ್ಜೆ ಮಾಡಿದ್ದಷ್ಟೇನೆ. ಪರಮಾತ್ಮನಿಗೆ ಹೇಳುತ್ತಾರೆ, ಒಂದು ರೋಮಕೂಪದ ತುದಿ ವಿಶ್ವದಕ್ಕಿಂತ ಮೇಲಿದೆ ಅಂತ. ಅಷ್ಟು ದೊಡ್ಡವರು. ಪಾದೋಶ್ಯ ವಿಶ್ವಾಭೂತಾನಿ, ಪುರುಷ ಸೂಕ್ತ ಹೇಳುತ್ತೆ. ಎರಡು ಪಾದ ಅಲ್ಲ, ಒಂದೇ ಪಾದ ಪರಮಾತ್ಮನಿಗೆ ಸಾಕು. ಪರಮಾತ್ಮನ ಒಂದು ಅತ್ಯಂತ ಚಿಕ್ಕ ಭಾಗ ವಿಶ್ವವ್ಯಾಪಕವಾದದ್ದು. ಲೋಕಕ್ಕೆ ಅಷ್ಟು ತೋರಿಸಿದ. ಮೂರನೇ ಹೆಜ್ಜೆಗೆ ಜಾಗ ಇಲ್ಲಿ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಮತ್ತೆ, ಪರಮಾತ್ಮ ಮೇಲೆತ್ತಿದ್ದು ಬಲಗಾಲು, ಮೇಲೆತ್ತಿದ್ದು ಎಡಗಾಲು ಅಂತ ನಮ್ಮ ಸಮಸ್ಯೆ. ಇಂಥದ್ರ ಬಗ್ಗೆ ಭಾರಿ ನಾವು ಯೋಚನೆ ಮಾಡ್ತಿರ್ತೇವೆ. ಎಡಗಾಲ ಮೇಲೆತ್ತೋ ಬಲವಾಲ್ ಮೇಲೆತ್ತಿನೋ, ಇಲ್ಲಿ ಹೇಳಲ್ಲ ಯಾವುದು ಅಂತ ಹೇಳಿ. ಪಂಚಮಸ್ಕಂದಲ್ಲಿ ಹೇಳ್ತಾರೆ, ತಸ್ಯ ವಾಮಾಂಗುಷ್ಠ ಅಂತ ಕರೀತಾರೆ. ಎಡಗಾಲಿನ ಬೆರಳಿನ ಹೆಬ್ಬಲಿನ ತುದಿ ತಾಕಿ ನೀರು ಹೊರಗೆ ಬಂತು ಅಂತ ಹೇಳುತ್ತಾರೆ. ಎಡಗಾಲೆತ್ತೆ ಅಂತ ಅಲ್ಲಿದೆಯಲ್ಲ, ಎಡಗಾಲೆತ್ತಿಂದ ಪರಮಾತ್ಮ ಹೂ ಅಂತ ಅಷ್ಟೇ ಹೇಳಿಬಿಟ್ರೆ ಬೇರೆ ಪುರಾಣದಲ್ಲಿ ಬಲಗಾಲೆತ್ತೆ ಅಂತ ಬರುತ್ತೆ. ಅದಕ್ಕೇನು ಮಾಡಬೇಕಾಗ, ಬೆಳಗಾಲೆತ್ತಿಂದ ಎಡಗಾಲೆತ್ತಿನ್ನು. ನಮ್ಮ ಜನ ಕೇಳಿ, ಎರಡು ಕಾಲ ಎತ್ತಿಲ್ಲ ಯಾ, ಸುಮ್ಮನೆ ಏನೋ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿಬಿಡ್ತಾರೆ. ತೀರ್ಮಾನ ಕೊಡೋದು ಯಾರದಕ್ಕೆ? ಇಂಥ ಪ್ರತಿ ಸೂಕ್ಷ್ಮ ವಿಚಾರಗಳನ್ನ ಆಚಾರ ಬಿಡಿಸ್ತಾರಲ್ಲ, ಅದಕ್ಕೆ ಪೂರ್ಣ ಪ್ರಜ್ಞರು, ಪೂರ್ಣ ಬೋಧರು ಅಂತ ಅವರ ಹೆಸರು. ಅವ್ರು ಹೇಳ್ತಾರೆ, ಎಡಗಾಲೆತ್ತಿದ್ರು ಅಂತ ಹೇಳ್ತಾರಲ್ಲ ಅದು ಸರಿ, ಬರಗಾಲ ಎತ್ತಿದ್ರು ಹೇಳ್ತಾರಲ್ಲ ಅದು ಸರಿ, ಇದೇನು ಕಾಜಿ ನ್ಯಾಯ ಎರಡು ಯಾವ ಸರಿ ಹೋಗುತ್ತೆ ಅಂತ ಕೇಳಿದ್ರೆ, ಅದೇ ವಾಮನಾವತಾರ ಒಂದ್ಸರ್ತಿ ಆಗಿಲ್ಲ, ಅನೇಕ ಸರ್ತಿ ಆಗಿದೆ. ವಾರಾಹೇ ವಾಮಪಾದಂತೂ ತದನ್ಯತ್ರತು ದಕ್ಷಿಣಂ ಅಂತ ಹೇಳುತ್ತಾರೆ. ಎಡಗಾಲನ್ನೆತ್ತಿದ್ದು ಶ್ವೇತವರಹ ಕಲ್ಪದೊಳಗೆ, ಬೇರೆ ಕಲ್ಪದೊಳಗೆ ಎತ್ತಿಟ್ಟಿದ್ದು ಈ ಬಲಗಾಲನ್ನಾದ್ದರಿಂದ ವಿರೋಧ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆ ಮಾತ್ರ ನಿಲ್ಲಿ ಬರೆದಲ್ಲಿ ಆಚಾರ ಮತ್ತೆ ಪಂಚವಸ್ಕಂದಲ್ಲಿ ಬರ್ತಾರೆ ಇಲ್ಲಿ ಬರೆಯೋದ್ರ ಬದಲು. ಆಚಾರ ವಿಚಿತ್ರವಾದ ಶೈಲಿ ಅದು ಬಂದು ಯಾವರ ಅವ್ರು ಪರಿಹಾರ ಮಾಡಿದ್ರೆ ಸಮಸ್ಯೆಗಳೇ ಇಲ್ಲ. ಅಷ್ಟು ಪರಿಪೂರ್ಣವಾದ ಬರವಣಿಗೆ ಆಗಿದ್ದಕ್ಕೇನೆ ಜಯತೀರ್ಥರಂತ ಮಹಾನುಭಾವರು, ವಾದಿರಾಜಸ್ವಾಮಿಗಳಂಥವರೆಲ್ಲ ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಪಿ ಚ ವದಂತೋಪಿ ಮಹತಾಂ. ಇಷ್ಟು ಪರಮಭಕ್ತಿಯನ್ನು ಆಚಾರಲ್ಲಿ ಮಾಡಬೇಕು ಅನ್ನೋ ತತ್ವವನ್ನು ನಮಗೆ ಸಾರಿದ್ದಾರೆ. ಮುಂದೆ ಆ ಸಮಯದೊಳಗೆ ಮೂರನೇ ತಲೆಗೆ ಅಲ್ಲಿಗೆ ಎಲ್ಲ ಜಾಗ ಕೊಡ್ತೀಯೋ ಇಲ್ಲೋ ಅಂತ ಪರಮಾತ್ಮ ಜೋರು ಮಾಡ್ತಾ ಇದ್ದಂತೆ. ಅದು ಬೇರೆ ಜೊತೆಗೆ ಕೊಡ್ತೀಯೋ ಇಲ್ವೋ, ಸಂಕಲ್ಪ ಮಾಡಿದ ಮೇಲೆ ದಾನ ತಗೊಳ್ಳೋ ನೀವು ತಗೊಳ್ಳೋ ಹಕ್ಕಿದೆ ಅಂತ ಅರ್ಥ. ಕೊಡಯ್ಯ ಪರಿಚಯ ಕೊಡ್ತಾ, ನನಗೆ ಏನು ಕೊಡಲಿಕ್ಕೆ ಬರೋದಿಲ್ಲ. ಪರಮಾತ್ಮ ವರುಣಪಾಸಿ ಬಿಗಿದು ಬಿಟ್ಟೆ ಅಂತ ಕೊಡ್ತೀಯೋ ಇಲ್ಲೋ ಅಂತ ಹೇಳಿಬಿಟ್ಟು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ದೈತ್ರ ಗಲಾಟೆ ಶುರು ಮಾಡಿಬಿಟ್ರಂತ, ಹೋ ಅನ್ಯಾಯ ಮೋಸ ಅಂತೇಳಿ ಅಡಿ ಬಡಿ ಕಡಿ ಅಂತ ಒಂದೇ ಬಿಟ್ರಂತೆ. ಬಲಿ ಚಕ್ರವರ್ತಿ ಹೇಳ್ತಾರೆ, ನೋಡಿ ನಾನು ಮಾತು ಕೊಟ್ಟಿದ್ದು ಹೌದು, ನಾನು ಕೊಡಬೇಕಾದ ಜವಾಬ್ದಾರಿ ನಂದು, ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಕೇಳ್ತಾರೆ, ಏನು ತಪ್ಪಲ್ಲ, ಸುಮ್ಮನೆ ಇರಿ ಅಂತ ಬೈದ್ನಂತ. ಹೆಸರಿಗೆ ದೈತ್ಯ ಬಲಿ ಚಕ್ರವರ್ತಿ ಸಾತ್ವಿಕ ನೋಡಬೇಕು, ಉಳಿದ ದೈತ್ಯನ ಸ್ಟಾಪ್ ಮಾಡಿಬಿಡ್ತಾನೆ, ಸುಮ್ಮನೆ ಶರಣಾಗತನ ಕೂತು ಬಿಡ್ತಾನೆ. ಆಗ ಆತ ಹೇಳ್ತಿ ವಿಂಧ್ಯಾವಳಿ ಪ್ರಾರ್ಥನೆ ಮಾಡ್ತಾಳೆ, ಎಲ್ಲ ಋಷಿಗಳು ಮುನಿಗಳು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಹ್ಲಾದ ರಾಜ ಪ್ರಾರ್ಥನೆ, ಪ್ರಹ್ಲಾದ ರಾಜರು ಬಂದು ಅವರು ಪ್ರಾರ್ಥನೆ ಮಾಡಿದರೆ, ಪರಮಾತ್ಮ ನನ್ನ ಮೊಮ್ಮಗನ ಉದ್ಧಾರ ಮಾಡಿಬಿಟ್ಟೆ ನೀನು, ನೀನು ದಾನ ತಗೊಂಡಿದ್ದೆ ಎಷ್ಟೋ ಜನ ದಾನ ಕೊಡೋ ಬೇಡ ಅಂತ ಹೇಳಿಬಿಡ್ತಾರೆ, ನಮ್ಗೆ ಬೇಕಾಗದೆ ಅಂತ ಹೇಳಿಬಿಡ್ತಾರೆ, ಆ ಪಾಪದ ನಾವೇನು ಮಾಡೋಣ ಅಂತ ಹೇಳ್ತಾರೆ. ಆದರೆ ನೀನಾಗಿ ಬಂದು ನನ್ನ ಮಗನನ್ನು ಮೊಮ್ಮಗನ ದಾನ ಕೇಳಿಬಿಟ್ಟು ತಗೊಂಡಿಯಲ್ಲ, ಎಷ್ಟು ಅನುಗ್ರಹ ಮಾಡಿದ್ದೆ ನೀನೀಗ, ಎಷ್ಟು ಕೊಂಡಾಡಿದ್ರು ಸಾಲದು. ಅವನು ದಾನ ಕೊಟ್ಟ ಅಲ್ಲ, ಸರ್ವಸ್ವ ಉಳಿಸಿಕೊಂಡು ಬಿಟ್ಟ ಅಂತ ಅರ್ಥ. ದಯವಿಟ್ಟು ಅವನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಪರಮಾತ್ಮ ಅಲ್ಲಿಗೂ ಪರಮಾತ್ಮ ಸುಮ್ಮನೆ ಇದ್ದಾನೆ. ಕೊನೆಗೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ಇವನು ತುಂಬಾ ಯೋಗ್ಯ, ಇವನು ಅನುಗ್ರಹ ಮಾಡಬೇಕು ಅಂತ ಕೇಳಿದ್ರಂತೆ ಪರಮಾತ್ಮ ತಕ್ಷಣ ಅನುಗ್ರಹ ಮಾಡ್ತಾರೆ. ಅಂದ್ರೆ ಬ್ರಹ್ಮವಾಯುಗಳ ಪ್ರಾರ್ಥನೆಯ ಕೊನೆ, ಅವರು ಪ್ರಾರ್ಥನೆ ಮಾಡಿದ್ರೆ ಪೂರ್ತಿ ಕೆಲಸ ಆಯಿತು ಅಂತ ಅರ್ಥ. ಇವರು ಉಳಿದವರು ಯಾರು ಮಾಡಿದ್ರು ಇನ್ನೂ ಸಂದೇಹ, ಅವರು ಮಾಡಿದ್ರೆ ಮಾತ್ರ ಪೂರ್ತಿ ಖಚಿತ. ಸಯೇನಾನ್ ಬ್ರಹ್ಮಗಮಯೇತಿ ಅಂತ ಉಪನಿಷತ್ತುಗಳು, ವಾಯುದೇವರೇ ಪರಮಾತ್ಮನ ಹತ್ತಿರ ಸಾತ್ವಿಕ ಜೀವರನ್ನ ಒಯ್ದು ಮುಟ್ಟಿಸ್ತಕ್ಕಂತಹ ಮೂಲ ಗುರುಗಳು ಅಂತ ಹೇಳಿ ಅದರ ಅರ್ಥ. ಬ್ರಹ್ಮದೇವರೇ ವಾಯುದೇವರು, ಆದ್ದರಿಂದ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾರೆ. ನೋಡು ಬಲಿಚಕ್ರವರ್ತಿ, ಏನೋ ತಿಳ್ಕೊಂಡ್ಬಿಡ್ಬೇಡ, ಮತ್ತೆ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೇನೆ ಅಂತ ಬೇಜಾರು ಮಾಡ್ಕೋಬೇಡ, ನಾನು ಕಿತ್ಕೊಳ್ಳೋದು ಎಲ್ಲರಂತೂ ಕಿತ್ಕೊಳ್ಳೋದಲ್ಲೇ ಹಾಗೆಲ್ಲ ಅಂತ ಹೇಳ್ತಾರೆ. ಯಶ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ, ನಾನು ಯಾರು ಉದ್ಧಾರ ಮಾಡಬೇಕು ಅಂತ ಇಷ್ಟಪಡ್ತೇನಲ್ಲ ಅವರ ಸರ್ವಸ್ವ ಕಿತ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ. ಯಾಕೆ ಗೊತ್ತೇನೋ, ದೊಡ್ಡ ದೊಡ್ಡದಕ್ಕೆ ಅಕ್ಸೆಪ್ಟೇ ಆಗೋದಿಲ್ಲ. ಈ ಶೇರಿಗೆ ಹಾಕೋ ಕಡಿಮೆ ಆಗಿ ಹಿಂದೆ ಹಾಕಬೇಕಾದ್ರೆ ರಿಜೆಕ್ಟ್ ಆಗಿ ಬರೋದೇ ಜಾಸ್ತಿ. ರಿಜೆಕ್ಟ್ ಆಯ್ತು ದುಡ್ಡು ಆವಸ್ ಒಂದು ಹೋಯ್ತು ಅಂತ ಅರ್ಥ. ಅಲ್ಲಿ ಅಕ್ಸೆಪ್ಟ್ ಆಯ್ತು ಅಂದ್ರೆ ಮುಂದೆ ಎಷ್ಟು ಬೆನಿಫಿಟ್ ಇದೆ ಯೋಚನೆ ಮಾಡಿ. ಕಂಡು ಕಂಡಲ್ಲಿ ಮುಳುಗೋ ಶೇರಿಗೆ ಹಾಕಿ ಖುಷಿ ಪಟ್ಟರು ಜನಗಳು, ಪಾಪ ಪರಮಾತ್ಮನ ಹಾಕಿದ ಮುಳುಗೋ ಪ್ರಶ್ನೆನೇ ಇಲ್ವಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸರ್ವದೈವ ಅಮೃತ ಕುಕ್ಷಿಗಂ ಯಶ್ಚ ವಿಶ್ವಂ ಸದಾ ಜಾಧಿಕಂ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಬೇಕು. ನಾವು ನಾವು ದೊಡ್ಡವರಿಗೆ ದೇವರಿಗೆ ಏನು ಕೊಟ್ಬಿಡ್ತೇವಲ್ಲ, ನಾವು ಕೊಟ್ಟಿ ದೊಡ್ಡವರು ಅಂತ ತಿಳ್ಕೊಂಡ್ಬಿಡ್ತೇವೆ, ತಪ್ಪೋದು. ಇಸ್ಕೊಂಡ್ರಲ್ಲ ಅದಕ್ಕೆ ದೊಡ್ಡವರು ಅಂತ ತಿಳ್ಕೋಬೇಕು, ಕೊಟ್ಟಿದ್ದು ದೊಡ್ಡವರಾಗೋದಿಲ್ಲ. ರಿಜೆಕ್ಟ್ ಆರ್ ಏನ್ ಮಾಡ್ತೀರ ಆಮೇಲೆ? ದುರ್ಯೋಧನ ಏನೋ ಕೊಡಕ್ ಬಂದ, ಊಟ ರೆಡಿ ಮಾಡ್ಕೊಂಡಿದ್ದಾನೆ ದುರ್ಯೋಧನ, ಊಟಕ್ಕೆ ಬಾ ಕೃಷ್ಣ ಅಂತ ಹೇಳಿದ್ರೆ ನನಗೆ ಬೇಕಾಗಿಲ್ಲ ದುರ್ಯೋಧನ, ಹೊರಟೇ ಬಿಟ್ಟಂತೆ ಪರಮಾತ್ಮ. ದುರ್ಯೋಧನ ಅನ್ನ ಪರಮಾತ್ಮ ಸ್ವೀಕಾರ ಮಾಡಲಿಲ್ಲ. ಒಂದು ತಿಂಗಳೊಳಗೆ ಅವನ ಸರ್ವಸ್ವ ನಾಶವಾಗಿ ಹೋಯ್ತು. ಸಪುತ್ರ ಮಿತ್ರ ಬಾಂಧವನಾಗಿ ದುರ್ಯೋಧನ ಸತ್ತು ಹೋಗಿಬಿಡ್ತಾನೆ, ವಿದುರನಿಗೆ ಬಂದ ಸ್ವೀಕಾರ ಮಾಡ್ತಾನೆ, ವಿದುರನ ಹೆಸರು ಶಾಶ್ವತವಾಗಿ ಹೋಯ್ತು. ನಾವು ಕೊಡೋದು ದೊಡ್ಡದಲ್ಲ, ಅವ್ರು ತಗೊಳ್ಳೋದು ದೊಡ್ಡದು, ಅಪ್ಲಿಕೇಶನ್ ಕೊಡೋದು ದೊಡ್ಡದಲ್ಲ, ಅವ್ರು ಸೀಟ್ ಕೊಡೋದು ದೊಡ್ಡದು. ಅಪ್ಲಿಕೇಶನ್ ಕೊಟ್ಟಾಗಲೇ ಸೀಟ್ ಬರೋದಾಗಿದ್ರೆ ಇವತ್ತು ಎಷ್ಟು ಬನ್ನಿ ಆದ ಪೇಪರ್ ಬಂದಿತ್ತಲ್ಲ. 100 ಪೋಸ್ಟ್ಗೆ 4 ಲಕ್ಷ ಅಪ್ಲಿಕೇಶನ್ ಬಂದಿದೆ. 100 ಪೋಸ್ಟ್ಗೆ ತಲೆ ತೆಗೆದು ತಿರುಗಿ ಹೋಗಿಬಿಡಬೇಕು. ಅಷ್ಟು ಕೆಲಸ ಕೊಡೋ ಶಕ್ತಿ ಇವತ್ತೆ ಯಾರಿಗಿದೆ ಇವತ್ತಿನ ದಿವಸ? ಅದು ಕೊಡೋದು ದೊಡ್ಡದೇ ಹೊರತು ನಾವು ಕೊಟ್ಟು ದೊಡ್ಡವರಾಗೋದಲ್ಲ. ಪರಮಾತ್ಮ ಇಸ್ಕೊಂಡು ನಮ್ಮನ್ನು ದೊಡ್ಡವರು ಅನುಗ್ರಹ ಮಾಡ್ತಾನಷ್ಟೇನೆ ಯಥಾಯೋಗ್ಯವಾಗಿ. ಆಗ ಇದೆಲ್ಲ ಒಂದು ಕಥೆಯ ಹಿಂದೆ ನಮಗೊಂದು ಗೊತ್ತಾಗಬೇಕಿತ್ತು. ಪರಮಾತ್ಮ ಹೀಗೆ ಯಾತಕ್ಕೆ ಮಾಡ್ದ? ಕೇಳದಂತೆ ಮಾಡಿ ಉದ್ಧಾರ ಮಾಡಿದ್ನಲ್ಲ ಯಾತಕ್ಕೆ, ಬೇರೆ ಯಾರನ್ನು ಹೇಗೆ ಮಾಡಿಲ್ಲ? ಪರಮಾತ್ಮ ಪಡೆದು ಏನೋ ಮಾಡ್ತಾ ಇದ್ದಾನೆ, ಇವನು ಮಾತ್ರ ಸ್ಪೆಷಲ್ ಕೇಸ್ ಯಾತಕ್ಕೆ ಅಂತ ಕೇಳಿದರೆ ಆಚಾರ್ಯರು ಇಲ್ಲಿ ಬರೆದಿಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೀತಾರೆ. ಪ್ರಹ್ಲಾದ ಪ್ರಾರ್ಥನೆ ಮಾಡಿದಂತ ನರಸಿಂಹದೇವರನ್ನ, ಪರಮಾತ್ಮ ನನ್ನ ಮೊಮ್ಮಗ ಒಬ್ಬ ಸ್ವಲ್ಪ ತಪ್ಪು ಮಾಡಿಬಿಡ್ತಾನೆ, ಅವನು ಭಾರಿ ಒಳ್ಳೆಯವನು, ಸ್ವಲ್ಪ ತಪ್ಪು ಮಾಡಿಬಿಡ್ತಾನೆ, ಆ ನಿಗ್ರಹ ಮಾಡೇಬೇಕು. ನೀನು ಸಮ ಮಾಡೇ ಮಾಡ್ತೀಯ ಮಾಡು, ಆದರೆ ಅವನ ಮರ್ಯಾದೆ ಸ್ವಲ್ಪ ಉಳಿಬೇಕು, ಆದ್ದರಿಂದ ಹೊಡೆದು ಬಡದು ನಿಗ್ರಹ ಮಾಡಬೇಡ, ಕೇಳಿದ ಹಾಗೆ ಮಾಡಿ ಉದ್ಧಾರ ಮಾಡು ಅಂತ ಹೇಳಿದ್ರೆ, ಕೇಳಿದ ಹಾಗೆ ಮಾಡಿ ಉದ್ಧಾರ ಮಾಡು ಅಂತ ಹೇಳಿದ ಪರಮಾತ್ಮ. ಆಯ್ತಯ್ಯ, ನಾ ಅಯಾಂಚಯ ಅಹಂ ನಿಹನ್ಮಿ ತಂಬಲಿ ಅಂತ ಮಾತು ಕೊಟ್ಟಿದ್ನಂತೆ, ಅದಕ್ಕೆ ಪರಮಾತ್ಮ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿದ್ದಾರೆ. ಅದು ಪ್ರಹ್ಲಾದರ ಕಥೆ ಮುಂದುವರೆದ ಭಾಗದಂತೆ ಬಲಿಚಕ್ರವರ್ತಿಯ ಕಥೆ ಉಂಟು. ಅದು ಸತ್ಯ ಮಾಡಲಿಕ್ಕೋಸ್ಕರ ಕೇಳಿದ್ದೇನೆ ಹೊರತು ಪರಮಾತ್ಮ ಯಾಕೆ ಕೇಳಬೇಕು? ಈ ಮಧ್ಯೆ ಎಷ್ಟು ಭಕ್ತವತ್ಸಲ ತಾನು ಕೇಳಿದು ಅಂತ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಪ್ರಹ್ಲಾದನಿಗೆ ತಾನು ಕೊಟ್ಟ ಮಾತು ನಡಿಬೇಕು. ಯಾಕೆ ಒಳಗೆ ವಾಯುದೇವರ ಆವೇಶ ಇದೆಯಲ್ಲ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಈ ವಾಮನಾವತಾರ ಕೂಡ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅನ್ನೋದನ್ನ ತಿಳ್ಕೊಳ್ಬೇಕು. ಆಗ ಬಲಿಸಕ ತಲೆ ಬಾಸಿದ್ದಾರಲ್ಲ ಪರಮಾತ್ಮ, ತನ್ನ ತಲೆಯೇ ಕೊಡ್ತೇನೆ ಅಂತ ಮುಂಚೆ ಹಚ್ಚಿದನಂತೆ. ಪರಮಾತ್ಮ ತಲೆ ಮೇಲೆ ಕಾಲಿಟ್ಟಂತೆ, ತುಳಿದನಂತೆ, ಅವನ ಸುತಳ ಲೋಕಕ್ಕೆ ಪರಮಾತ್ಮ ತುಳಿತಾನೆ. ಅತಳ, ವಿತಳ, ಸುತಳ, ತಲಾತಳ, ರಸಾತಳ, ಮಹಾತಳ ಮತ್ತು ಪಾತಾಳ ಅಂತೇಳಿ ಕೆಳಗಿನ 7 ಲೋಕ ಪಾತಾಳ ತುಳಿದಿದ್ದಲ್ಲ, ಸುತಲ ಲೋಕ ಪರಮಾತ್ಮ ತುಳಿತ. ಇದು ಅವನೊಬ್ಬನೇ ತುಳಿಯೋದಿಲ್ಲ, ಅವನ ಮಂತ್ರಿ, ಹೆಂಡ್ರು, ಮಕ್ಕಳು ಎಲ್ಲ ಸಮಸ್ತದ ಕೆಲಸ ಪರ್ವ ತುಳಿದು ಬಿಟ್ಟನಂತೆ. ಈ ಕಥೆ ಇಷ್ಟೇ ಕೇಳಿದವರಿಗೆ ದೇವರಿಗೆ ಏನು ಕೊಡಬಾರದು, ತುಳಿದು ಹಾಕಿಬಿಡ್ತಾನೆ ಅವನು. ಅದು ಒಬ್ಬನಲ್ಲ, ಇಡೀ ವಂಶ ತುಳಿದು ಹಾಕಿಬಿಡ್ತಾನೆ. ಏನು ಹಣೆ ಬರ ಇದು? ಒಂದು ಯಾರೋ ಯಾರು ಇಷ್ಟು ಅನ್ಯಾಯ ಮಾಡೋದಿಲ್ಲ ಅಂತ ಕೇಳಿದರೆ ಮುಂದಿನ ಕತೆ ಗೊತ್ತಿರಬೇಕಲ್ಲ. ಪರಮಾತ್ಮ ತುಳಿತಾನೆ ನೋವಾಗುತ್ತೆ ತಿಳ್ಕೊಂಡಿದ್ದೀರಾ? ಪರಮಾತ್ಮನ ಪಾದ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ವಿಷ್ಣು ಪಾದ, ಆಕಾಶ. ಆಕಾಶ ನಮ್ಮ ತಲೆ ಮೇಲೆ ಬದುಕಿದ್ದೇನೆ ನಾವು ಇವತ್ತಿನ ದಿವಸ. ಪರಮಾತ್ಮನ ಪಾದ ಅಂದ್ರೆ ತಾಯಿ ಮಕ್ಕಳನ್ನು ತಟ್ಟಿದರೆ ಹೇಗೋ ಹಾಗೆ ಮಲಗಬೇಕಾದ್ರೆ ತಟ್ಟ ಜೋರ ತಡೆತ ಕಾಣುತ್ತೆ. ಆ ನಿತ್ಯ ಬರಬೇಕು ಆರಾಮಿಗೆ ಆರಿ ತಡುತ್ತಾರೆ ಪಾಪ. ಇದು ಪರಮಾತ್ಮ ಅನುಗ್ರಹ ಹಾಗೆ. ಏನೋ ಅಡ್ಜಸ್ಟ್ ಮಾಡ್ತೀರಿ ಅಂದ್ರೆ ಅಡ್ಜಸ್ಟ್ ಮಾಡಿದ್ದಲ್ಲ, ಪರಮಾತ್ಮ ಅವನನ್ನು ತೊಡು ಪಾತ ಅಲ್ಲಿಟ್ಟು ಹೇಳ್ತಾನೆ. ನೋಡಿ ಪರಿಚಕ್ರವರ್ತಿ, ನಿನ್ನನ್ನು ನಾನು ಮುಂದಿನ ಕಲ್ಪದಲ್ಲಿ ಮುಂದಿನ ಇದಕ್ಕೆ ಇಂದ್ರನನ್ನು ಮಾಡ್ತಾ ಇದ್ದೇನೆ ಮನ್ವಂತರಕ್ಕೆ. ನೀನು ಭಾವಿ ಇಂದ್ರ ಅಂತ ಪರಮಾತ್ಮ ಘೋಷಣೆ ಮಾಡ್ತಾನೆ. ಅಂದ್ರೆ ಮೂರು ಹೆಜ್ಜೆ ಭೂಮಿ ಕೊಟ್ಟ, ಮೂರು ಲೋಕದ ಆಧಿಪತ್ಯವನ್ನು ಪಡಿತಾ ಇದ್ದ. ಕೇಳಿದ್ದು ಮೂರು, ಕೊಟ್ಟಿದ್ದು ಮೂರು ಲೋಕದ ಆಧಿಪತ್ಯ. ಪರಮಾತ್ಮ ಕೇಳಿದ ಹಾಗೆ ಮಾಡಿ ಕೊಡ್ತಕ್ಕಂಥ ಮಹಾನುಭಾವ ಅನ್ನೋದು ರುಜುವಾತಾಯಿತು. ಅಷ್ಟೇ ಅಲ್ಲ, ಎಷ್ಟರ್ಥ ಇದೆ ಮುಂದೆ ನೋಡಿ. ನಿನ್ನ ನಾನು ಸುತಲ ಲೋಕದಲ್ಲಿ ಇಡ್ತೇನೆ, ನಿನ್ನ ಮನೆಯ ಬಾಗಿಲನ್ನ ನಾನೇ ಕಾಯ್ತೇನೆ ನಿಂತ್ಕೊಂಡು ಅಂತ ಹೇಳಿದ್ದ. ಇದು ತುಳಿದವರ ಕಥೆನಾ? ಪರಮಾತ್ಮ ಶೋಷಣೆ ಮಾಡಿದವ, ತುಳಿತಕ್ಕೊಳದವರು ಅಂತ ಕರೀತಾರಲ್ಲ, ಅಂತ ಕಥೆಯಲ್ಲ ಇದು. ಒಂದು ಪರಮಾತ್ಮ ಉದ್ಧಾರ ಮಾಡಿದ ಕಥೆ ಇದು. ತುಳಿದಂತೆ ಮಾಡಿ, ಕೇಳಿದಂತೆ ಮಾಡಿ ಅವನನ್ನ ಮೇಲೆ ಕೆತ್ತಾ ಇದ್ದಾನೆ. ಇಲ್ಲಿ ಇಟ್ಟಿದ್ದಿಲ್ಲೇ ಒಯ್ಯೋದು ಅಲ್ಲಿಗೆ. ಇದು ಪರಮಾತ್ಮನ ವೈಭವ. ಒಂದು ನೂರಷ್ಟು ಮೇಲೆ ಆಗ ಮುಗಿತಲ್ಲ, ಅದಕ್ಕೆ ಇಂದ್ರ ಪದವಿ ಬಂದೇ ಬಂತಾತನೆ. ಬಲಿಚಕ್ ಬಲಿಪಾಡ್ಯ ಅಂದ್ರೆ ಅವತ್ತು ಶ್ರವಣ ದ್ವಾದಶಿಯಿಂದ ಅವತಾರ, ಬಲಿಪಾಡ್ಯ ದಿವಸ ಸ್ವೀಕಾರ, ದೀಪಾವಳಿ ಹಬ್ಬವಾಗಲಿಕ್ಕೆ ಅದೇ ಕಾರಣ. ಇವತ್ತು ಬಲಿಪಾಡ್ಯ, ನರಕ ಚತುರ್ದಶಿ, ಶುದ್ಧ ವೈಷ್ಣವ ಹಬ್ಬಗಳು, ಹರಿ ಸರ್ವೋತ್ತಮತ್ವವನ್ನು ಸಾರತಕ್ಕಂಥ ಹಬ್ಬಗಳು. ಆದರೆ ನಮಗೆ ಮಾತ್ರ ಪಟಾಕಿ ಹಬ್ಬ ಅಳಿಯಂದ್ರ ಹಬ್ಬ ಆಗಿದೆ ಹೊರತು ಪರಮಾತ್ಮನ ಹಬ್ಬ ಹಾಗೇ ಇಲ್ಲದು. ಅದು ದೇವರ ಹಬ್ಬ ಅಲ್ಲ, ಅಳಿಯಂದ್ರ ಹಬ್ಬ ಅಂತ. ಅದು ವರದಕ್ಷಿಣೆ ಕಿತ್ಕೊಂಡೋಗು ಅಳಿಯ. ಇಂಥ ಅಳಿಯನ ಹಬ್ಬ ಮಾಡಿದರೆ ಏನರ್ಥ ಆದೀತು? ಅಳಿಯನ್ನು ಯಾತಕ್ಕೆ ಕರೀತಾರೆ ಅವತ್ತಿನ ದಿವಸ? ಅಂದ್ರೆ ಪರಮಾತ್ಮ ವೈಷ್ಣವ ಹಬ್ಬಕ್ಕೆ ಬರಲಿ, ವೈಷ್ಣವ ಅಳಿಯ ಅಂತ ಹೇಳಿ ಅದು ನಿಜವಾದ ಬಾಂಧವ್ಯ, ಬಾಂಧವ ವಿಷ್ಣು ಭಕ್ತ ಅಷ್ಟೇ ತೋರಿಸಲಿಕ್ಕೆ ಹೊರತು ಬೇರೆ ರೀತಿಯ ಅರ್ಥ ಅಲ್ಲ. ನಿಜವಾದ ಅರ್ಥದಲ್ಲಿ ಬಲಿಪಾಡ್ಯ ಆ ಹಿನ್ನೆಲೆಯಲ್ಲಿ ಬಂತು. ವರ್ಷದ ಅತಿ ದೊಡ್ಡ ಮೂರುವರೆ ದಿವಸವೇ ಅಂತ ಹೇಳಿದ್ದಾರೆ. ವರ್ಷದಲ್ಲಿ ಅತಿ ದೊಡ್ಡ ದಿವಸ ಮೂರುವರೆ ಇವೆ ಅಂತ. ಮೂರುವರೆ ಅವತ್ತಿನ ದಿವಸ ಏನು ನೋಡಬಾರದಂತೆ, ಅಕ್ಶ್ರೇಷ್ಠವಾದ ದಿವಸಗಳು ಅದು. ಏನೇನೋ ಮಾಡಲಿಕ್ಕಲ್ಲ, ಕೆಲವು ಸತ್ಕಾರ ಮಾಡಲಿಕ್ಕೆ ಭಾರಿ ಒಳ್ಳೆ ದಿವಸಗಳಂತೆ. ನಕ್ಷತ್ರ ಏನೇನು ನೋಡಬಾರದು. ಬಲಿಪಾಡ್ಯ ಅಂದ್ರೆ ಅದು ವರ್ಷದ ಅರ್ಧ ದಿವಸ ಒಳ್ಳೆ ದಿವಸ ಅಂತ. ಅಂದ್ರೆ ಅಷ್ಟು 50% ಅಕ್ಶ್ರೇಷ್ಠ ಏನು ನೋಡದಂತೆ ಒಳ್ಳೆ ಕೆಲಸ ಮಾಡತಕ್ಕಂಥ ದಿವಸ. ಬಲಿಪಾಡ್ಯ ದಿವಸ ಹೇಗೆ ನಡೆಯುತ್ತೋ ವರ್ಷ ಪೂರ್ತಿ ಹಾಗೆ ನಡೆಯುತ್ತೆ ವರ್ಷ ಅಂತ ಹೇಳ್ತಾರೆ. ಅವತ್ತಿನ ದಿವಸ ಇಡೀ ವರ್ಷಕ್ಕೆ ಶ್ರೀಕಾರ ಹಾಕ್ತಕ್ಕಂಥ ದಿವಸ ಅಂತಾನೂ ಪುರಾಣಗಳಲ್ಲೇ ಉಂಟು. ಇದೆಲ್ಲ ಬಲಿಚಕ್ರವರ್ತಿಯ ಉದ್ಧಾರದ ಕಥೆ. ಪರಮಾತ್ಮ ಬಲಿಚಕ್ರವರ್ತಿಯನ್ನ ತಲೆ ಮೇಲೆ ಕಾಲಿಟ್ಟ. ಬಲಿಚಕ್ರವರ್ತಿಯ ದಾನಕ್ಕೆ ಬಲಿದಾನ ಅಂತ ಹೆಸರಾಯಿತು. ಬಲಿದಾನ, ಬಲಿದಾನ ಅನ್ನೋದು ನಮಗೆಲ್ಲ ಗೊತ್ತು. ಆದ್ರೆ ಬಲಿದಾನ ಅಂತ ಕರೆಯೋದು ಯಾವ್ದು ಕರಿತೇವೆ ಗೊತ್ತೇನು? ಸತ್ತವರನ್ನ ಬಲಿದಾನ ಮಾಡಿಕೊಂಡು ಕರಿತೇವಷ್ಟೇ. ಬಲಿಚಕ್ರವರ್ತಿಯ ಕಥೆ ಸತ್ತವನ ಕಥೆಯಲ್ಲ, ಸರ್ವಸ್ವ ದಾನ ಮಾಡಿದವನ ಕಥೆಯಲ್ಲ. ಬಲಿದಾನ, ಬಲಿದಾನ ಪದ ಉಪಯೋಗಿಸಬೇಕಾದ್ರೆ ಬಲಿಮ ಚಕ್ರವರ್ತಿ ಮಾಡಿದ ದಾನ ಅಂತ ಅರ್ಥ ಮಾಡಿಕೊಂಡಾಗ ಬಲಿದಾನ ಸದ ಅರ್ಥ ಗೊತ್ತಾಗುತ್ತೆ. ಬಲಿ ದಾನ, ಪರಮಾತ್ಮ ಮೂರು ಹೆಜ್ಜೆ ಭೂಮಿ ಕೇಳಿದನಲ್ಲ, ನಮಗೊಂದು ಯೋಚನೆ ಬರುತ್ತಾಗ ನಮ್ಮನ್ನು ಕೂಡ ಕೇಳಿದರೆ ಈ ರೀತಿ ಕೇಳಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ಕೊಡಬಹುದು ಅಂತ ಯೋಚನೆ ಮಾಡಕ್ ಹೋದ್ರೆ ಹೇಳ್ತಾರೆ, ತಪ್ಪಿಸಿಕೊಂಡಿದ್ದೀರಿ. ಪರಮಾತ್ಮ ಎಲ್ಲರನ್ನೂ ಕೂಡ ಕೇಳೋದು ಮೂರು ಹೆಜ್ಜೆಯನ್ನೇ ಅಂತ ಹೇಳ್ತಾರೆ. ಪ್ರತಿ ಬಲಿಚಕ್ರವರ್ತಿಯನ್ನು ಒಂದೇ ಎಲ್ಲರನ್ನೂ ಮೂರೇ ಕೇಳ್ತಾನಂತೆ ಪರಮಾತ್ಮ. ಮೂರು ಹೆಜ್ಜೆ ಕೊಡಿ ಸಾಕು, ಉದ್ಧಾರ ಮಾಡಿಬಿಡ್ತೇನೆ ಅಂತ ಹೇಳ್ತಾನಂತೆ. ಯಾವುದು ಮೂರು ಹೆಜ್ಜೆ ಅಂತ ಹೇಳಿದ್ರೆ, ಎಷ್ಟು ಶಾಸ್ತ್ರಾರ್ಥ ಹೇಳ್ತಾರೆ, ಮೂರು ಹೆಜ್ಜೆ ಬೇರೆ ಅಲ್ಲ, ಶ್ರವಣ ಮನನ ಧ್ಯಾನ, ಈ ಮೂರು ಮಾಡಿ ನಿಮ್ಮನ್ನು ವೈಕುಂಠಕ್ಕೆ ಎತ್ತಿಬಿಡ್ತೇನೆ ಅಂತ ಹೇಳ್ತಾರೆ. ಶ್ರವಣ ಮನನ ಪದಾನಿ ತ್ರೀಣಿ ದೈತ್ಯನ ಪದಗಳು, ಶಾಸ್ತ್ರದ ಪದಗಳು, ಶಬ್ದಗಳು ಅಂತ ಅರ್ಥ. ಈ ಮೂರನ್ನ ಮಾಡಿ ಮೇಲೆ ಕೆತ್ತಿಬಿಡ್ತೇನೆ, ಶ್ರವಣ ಮನನ ಧ್ಯಾನ. ಕೊನೆಯದು ಯಾವುದು? ಧ್ಯಾನ. ಮೂರನೇ ಹೆಜ್ಜೆ ಯಾವುದು? ಧ್ಯಾನ. ಧ್ಯಾನ ಧ್ಯಾನ ಯಾವುದರಿಂದ ಮಾಡಬೇಕು? ನಡೀತೇನಲ್ಲಿ ಪರಮಾತ್ಮ ಇವನು ತಲೆ ಕೊಟ್ಟ, ತಲೆ ತುಳಿದ. ತಲೆ ಕೊಡೋದು ಅಂದ್ರೇನು? ನಮಗೆ ತಿರುಪತಿ ತಲೆ ಕೊಡೋದು ಅರ್ಥ ಆಗುತ್ತೆ. ತಿರುಪತಿ ತಲೆ ಕೊಡೋದು, ಅಲ್ಲಿ ಕೊಡೋದು ಅಂತ ಹೇಳ್ತಾರೆ. ಆದ್ರೆ ತಲೆ ಕೊಡೋದು ಏನು ಗೊತ್ತೇನು? ಕಿವಿಗೊಡಿ ಅಂತ ಹೇಳ್ತಾರೆ. ಕಿವಿಗಳು ಕತ್ತರಿಸಿ ಕೊಟ್ಬಿಡೋದು ಅಂತ ಅರ್ಥ. ಕಿವಿನ ಗಮನ ಕೊಟ್ಟು ಕೇಳಿ ಅಂತ ಅರ್ಥ. ಕಿವಿಗೊಡಿ ಅಂದ್ರೆ ಗಮನ ಕೊಟ್ಟು ಕೇಳಿ. ತಲೆ ಕೊಡಿ ಅಂದ್ರೇನು? ತಲೆ ತುಂಬಾ ವಿಚಾರ ತುಂಬಿಸ್ಕೊಳ್ಳಿ ಅಂತ. ಹಾಲು ಬೇಕಾದ ಪಾತ್ರೆ ಹಿಡಿಯಿರಿ ಅಂತ ಹೇಳ್ತಾರೆ. ಇವತ್ತು ತತ್ವಜ್ಞಾನಕ್ಕೆ ಏನು ಪಾತ್ರೆ ಅಂದ್ರೆ ತಲೆಯೇ ಪಾತ್ರೆ. ಆದ್ದರಿಂದ ತಲೆ ಕೊಟ್ಟುಬಿಡಿ ಅಂದ್ರೆ ನಿಮ್ಮ ಗಮನ ಪೂರ್ತಿ ದೇವರ ಕಡೆಗೆ ಕೊಡಿ ಅಂತ. ಪರವಾಗಿ ಏನ್ ಮಾಡ್ತಾನಾಗ ಕಾಲಿಟ್ಟು ಬಿಡ್ತಾನೆ. ಆದ್ರೆ ವಿಷ್ಣು ಪದ ತಲೆಯೊಳಗೆ ಹೋಗುತ್ತೆ ಅಂತ ಅರ್ಥ. ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾವಾಗ ನಾವು ಗಮನವನ್ನು ದೇವರ ಕಡೆ ಕೊಡ್ತೇವೆ ಆತ ಜ್ಞಾನವನ್ನು ಕೊಡ್ತಾನೆ, ವೈಕುಂಠ ಕೆತ್ತುತ್ತಾನಾದ್ದರಿಂದ ಎಲ್ಲರನ್ನೂ ಕೇಳಿದ ವರ ಪರಮಾತ್ಮ ಕೇಳಿದ ಮೂರು ಮಾತುಗಳು ಶ್ರವಣ ಮನನ ಧ್ಯಾನ. ಯಾರು ಕೊಡ್ತಾರೋ ಅವರನ್ನ ಪರಮಾತ್ಮ ಎತ್ತುತ್ತಾನೆ, ಯಾರು ಕೊಡೋದಿಲ್ವೋ ಅವರು ಪರಮಾತ್ಮ ಎಂದೂ ಎದ್ದೋದಿಲ್ಲ. ಆದ್ದರಿಂದ ಅದೇ ಅಶ್ವಮೇಧಯಾಗ ಅಂದ್ರೆ ಅದೇನು? ನೂರನೇ ಅಶ್ವಮೇಧಯಾಗ ಮುಗಿದಾಗ ಲೆಕ್ಕ. ಶ್ರವಣ ಮನನ ಧ್ಯಾನ ಮಾಡಿಬಿಟ್ರೆ ಅಶ್ವಮೇಧ ನಮ್ಮ ಪಾಲಿಗೆ ಅದಕ್ಕೆ ದೊಡ್ಡ ಅಶ್ವಮೇಧಯಾಗ ಇಲ್ಲ. ಅದನ್ನ ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ. ಉಪನಿಷತ್ತಿನ ಮಾತಿದೆಲ್ಲ ಕಾಲ್ಪನಿಕ ಮಾತುಗಳಲ್ಲ, ಉಪನಿಷತ್ತಿನ ಮಾತು. ಇಂಥ ದಾನ ಮಾಡಕ್ಕೆ ಯಾರಿಗೆ ಸಾಧ್ಯ ಅಂದ್ರೆ ಅವನು ಬಲಿ, ಅದಕ್ಕೆ ದಾನ ಮಾಡಿದ. ಬಲಿ ಅದಕ್ಕೆ ದಾನ ಮಾಡಿದ. ಬಲಿ ಅಂದ್ರೆ ಏನು? ಬಲ ಇರೋನು ಬಲಿ. ಯಾವನಿಗೆ ಬಲ ಇರುತ್ತಲ್ಲ ಅವನು ದಾನ ಮಾಡ್ತಾನೆ, ಎಲ್ಲರಿಗೆ ಮಾಡಕ್ಕೆ ಬರೋದಿಲ್ಲ. ಬಲ ಅಂದ್ರೆ ಏನು? ಶಕ್ತಿ ಬೇಕದು. ಬಲ ಅಂದ್ರೆ ಶಕ್ತಿ. ಆ ಶಕ್ತಿ ಯಾವ ಶಕ್ತಿ ಬೇಕು ಅಂತ ಕೇಳಿದ್ರೆ ದೊಡ್ಡ ಹಂಡೆ ಎತ್ತಬೇಕು. ನರಪೇತಲ ಅವನ್ ಎತ್ ಕರೆದ್ರೆ ಬೇಡವಾ, ನಿನ್ನ ಹಾಕೊಂಡು ಮರಡ್ರ ಕೇಸ್ ಆದ್ರೆ ಕಷ್ಟ, ಹೋಗು ಅಂತ ಕಳಿಸಿಬಿಡ್ತಾರೆ. ಶಕ್ತಿ ಬೇಕಲ್ಲ ಅವನು ಮಾಡಬೇಕು. ಮತ್ತೆ ಯಾವ ಬಲ ಬೇಕು ನಮಗೆ? ಇಂಥ ಶ್ರವಣ ಮನನ ಧ್ಯಾನ ಮಾಡಕ್ಕೆ ಯಾವ ಬಲ ಬೇಕು ಅಂದ್ರೆ ಆಚಾರ್ಯ ಹೇಳ್ತಾರೆ, ಬಾಹೋರ್ಬಲಾತ್ ಜ್ಞಾನ ಬಲಾಚ್ಯ ಧರ್ಮ ರಕ್ಷೋ ಅನ್ಯಥಾ ನಾಶಮುಪೈತಿ. ಅಸ್ಮಾತ್ ಒಂದು ಫಿಸಿಕಲ್ ಸ್ಟ್ರೆಂತ್, ಒಂದು ಮೆಂಟಲ್ ಇಂಟೆಲೆಕ್ಚುಯಲ್ ಸ್ಟ್ರೆಂತ್. ಫಿಸಿಕಲ್ ಸ್ಟ್ರೆಂತ್ ಸದಾ ಶ್ರೇಷ್ಠವಾದ ಸಾತ್ವಿಕ ಆಹಾರದಿಂದ ಬರಬೇಕು. ಈ ಮೆಂಟಲ್ ಸ್ಟ್ರೆಂತ್, ಇಂಟೆಲೆಕ್ಚುಯಲ್ ಸ್ಟ್ರೆಂತ್ ಸತ್ಯಾಸ್ತ್ರವನ್ನು ಶ್ರವಣ ಮಾಡಿ ಮಾಡಿ ಬರಬೇಕು. ಹರಿಕಥಾ ಶ್ರವಣ ಮಾಡೋ ನಿರಂತರ. ತುಂಬಾ ಕೇಳಿದವನು ಯಾರು ಹೇಳ್ತಾರೆ ಸಾಧ್ಯ ಇಲ್ಲ, ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕೇಳಿಗೆ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆಗ್ಲೇ. ಹೇಗೇನೋ ಆಹಾರಕ್ಕೆ ದೇಹವನ್ನು ಆಹಾರಕ್ಕೆ ಆಹಾರದಿಂದ ದೇಹವನ್ನು ಪೋಷಣೆ ಮಾಡ್ತೇವೋ, ಶ್ರವಣಾದಿಗಳಿಂದ ನಮ್ಮ ಜ್ಞಾನವನ್ನು ಪೋಷಣೆ ಮಾಡ್ಕೋಬೇಕು, ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಅವಾಗಿಂತ ದಾನ ಮಾಡಲಿಕ್ಕೆ ಬರುತ್ತೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದಿನ್ನೂ ದೊಡ್ಡ ಕಥೆ, ಅಷ್ಟಕ್ಕೆ ನಿಲ್ಲಿಸಿ ಕೊನೆಗೆ ಮತ್ಸ್ಯಾವತಾರದ ಕಥೆ ಹೇಳ್ತಾರೆ. ಒಂದು ಕಾಲ ಪರೀಕ್ಷಿತ ರಾಜ ಕೇಳ್ತಾನೆ, ಪರಮಾತ್ಮನ ಮತ್ಸ್ಯಾವತಾರದ ಬಗ್ಗೆ ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡಬೇಕಾದ ಅವತಾರ ಅಂತಾರೆ. ಅದಕ್ಕೆ ಅಂದ್ರೆ ಮೀನು ಅಂದ್ರೆ ನಮಗೆ ತಕ್ಷಣ ಮೂ ಮುಚ್ಚೋಳಗಾಗುತ್ತೆ ವಾಸನೆ. ನೀರಲ್ಲಿ ನಿಂತು ನಿಡುಗುಷ್ಟು ನಾರು ಬಗೆ ಗಂಧ ಪರಿಮಳ ಕಸ್ತೂರಿ ಲೇಪನಾದ ಮದವೋ ಅಂತ ಗೋಪಾಲದಾಸ ತಮಾಷೆ ಮಾಡ್ತಾರೆ. ಮತ್ಸ್ಯರೂಪ ಅಂದ್ರೆ ಏನಪ್ಪ, ದುರ್ವಾಸನೆ ರೂಪ ಅನಿಸಿಬಿಡುತ್ತೆ ನಮಗೆ. ಅಂಥ ರೂಪ ಯಾಕೆ ತಗೊಂಡ ಪರಮಾತ್ಮ, ಎಷ್ಟು ಅಸಹ್ಯ ಬರ ವಾಸನೆ ಇದೆಯಲ್ಲ ಅಂತ ಅನಿಸುತ್ತಲ್ಲ ಅಂತ ಕೇಳಿದಾಗ ಅವರಂದ್ರಂತೆ, ಹೌದು ಮೀನು ಅಂದ್ರೆ ವಾಸನೆ, ಪರಮಾತ್ಮ ಮತ್ಸ್ಯರೂಪ ತಗೊಂಡಿದ್ದು ಹೌದು, ಆದರೆ ಪರಮಾತ್ಮನ ದೇಹ ಅನ್ನದ್ರೆ ಪ್ರಾಕೃತ ದೇಹ ಅಲ್ಲ, ಅಪ್ರಾಕೃತ ದೇಹವಾದ್ದರಿಂದ ಅಲ್ಲಿ ವಾಸನೆ ಬರೋದೇ ಇಲ್ಲ. ಅದು ಮೀನು ಹೌದು, ವಾಸನೆ ಇಲ್ಲ, ನಂಬೋದೇ ಕಷ್ಟ. ಮೀನು ಅಂದ್ರೆ ವಾಸನೆ ಬರಲೇಬೇಕಲ್ಲ ಅಂತ ಕೇಳಿದ್ರೆ, ಸಕ್ಕರೆ ಹೆಚ್ಚು ಮಾಡ್ತಾರಲ್ಲ, ಮೀನು ಮಾಡಿರ್ತಾರೆ, ವಾಸನೆ ಬರುತ್ತಾ ಮೀನು? ಅದು ಬರುತ್ತೆ, ಸಕ್ಕರೆ ವಾಸನೆ ಬರುತ್ತೆ, ಈ ವಾಸನೆ ಬರೋದಿಲ್ಲ. ಆ ದೃಷ್ಟಿಯೊಳಗೆ ಪರಮಾತ್ಮ ಅಪ್ರಾಕೃತ ದೇಹ ಅಂತ ಹೇಳಿದ್ರೆ ಜ್ಞಾನಾನಂದಮಯ ದೇಹ, ಆದ್ದರಿಂದ ಎಲ್ಲ ರೂಪಗಳು ಪೂರ್ಣಮದ ಪೂರ್ಣಮಿದಮ್ಮೆ ಹೊರತು ಬೇರೆ ರೀತಿ ಅಲ್ಲವೇ ಅಲ್ಲ. ಅದನ್ನು ಹೇಳಿದ್ರೆ ಕೆಳಗೆ ಶುರು ಮಾಡ್ತಾ ಇದ್ದಾರೆ. ಪರಮಾತ್ಮ ಅವತಾರವನ್ನು ಮಾಡ್ತಾ ಇದ್ದಾನೆ. ಸತ್ಯವ್ರತ ಅಂತ ಒಬ್ಬ ರಾಜ, ತಾಮ್ರಪರ್ಣಿ ಕೃತಮಾಲ ಅಂತ ಕರೆದಿದ್ದ, ಕೃತಮಾಲ ನದಿಯಲ್ಲಿ ಆಹ್ನಿಕವನ್ನು ಮಾಡ್ತಾ ಇದ್ದಾನೆ. ಸ್ನಾನ ಮುಗಿಸಿ ಆಹ್ನಿಕ ಮಾಡ್ತಾ ಇದ್ದಾನೆ. ಅರ್ಘ್ಯ ಕೊಡ ಪ್ರಸಂಗ ಬಂತಲ್ಲ, ಅರ್ಘ್ಯ ಕೊಡ ನೀರು ಹಿಡ್ಕೋ ಭೂರ್ಭುವಸ್ವ ಹೇಳೋದು ಕೊಟ್ಟಿದ್ದಾನೆ. ಪಾಪ ನೋಡ್ತಾನೆ, ಚಿಕ್ಕ ಮೀನಿನೇ ಬರೀ ಚಿಕ್ಕ, ತುಂಬಾ ಚಿಕ್ಕದು ನೋಡಿದ್ದಾನೆ. ಆ ಕ್ಷಣಕ್ಕೆ ಆತ ಓಹೋ ಯೋಚನೆ ಮಾಡ್ತಾನೆ. ಶಾಸ್ತ್ರ ಹೇಳುತ್ತೆ ಕೈಯಲ್ಲಿ ತುಂಬಾ ಬಿಸಿನೀರಲ್ಲಿ ಅರ್ಘ್ಯ ಕೊಡಬಾರದು ಅಂತ ಶಾಸ್ತ್ರ ಉಂಟು. ಬಿಸಿನೀರಿಂದ ಚಳಿಗಾಲದಲ್ಲಿ ಬಿಸಿನೀರು ಇಟ್ಕೊಂಡು ಅರ್ಘ್ಯ ಕೊಡ್ತಾ ಅಂದ್ರೆ ಇನ್ನೂ ಅಭ್ಯಾಸ ಮಾಡಿಲ್ಲ ಅವೆಲ್ಲ ಕೂಡ ಜನಗಳು. ಬಿಸಿನೀರು ಸಂಧ್ಯಾನೆ ಮಾಡಿರ್ತಾನೆ ಅಭ್ಯಾಸ ಮಾಡಕ್ಕೆ ಅವೆಲ್ಲ ಕೂಡ ಕಾನ್ಸೆಪ್ಟೇ ಇಲ್ಲ, ಅದರಿಂದ ಯೋಚನೆ ಇಲ್ಲ. ಬಿಸಿನೀರಲ್ಲಿ ಕೊಡೋದಲ್ಲ, ಸರಿಯಾಗಿರಬೇಕು ನೀರು. ಮತ್ತೆ ಕ್ರಿಮಿಕೀಟ ಇದ್ರೆ ಅರ್ಘ್ಯ ಕೊಡಬಾರದು ಅಂತ ಹೇಳಿದ್ದ, ಕ್ರಿಮಿಕೀಟ ಇದ್ರೆ ಅರ್ಘ್ಯ ಕೊಡಬಾರದು. ಆದ್ರಿಂದಾನೆ ಆ ಯೋಚನೆ ಮಾಡಿಬಿಟ್ಟು ಅದನ್ನ ಚೆಲ್ಲಿ ಬೇರೆ ನೀರು ತಗೋಬೇಕು, ಚೆಲ್ಲಕ್ಕೆ ಹೋಗ್ತಾನೆ. ಕಷ್ಟ ಮೀನು ಮಾತಾಡುತ್ತಂತೆ, ರಾಜ ನೀನು ಪುಣ್ಯಾತ್ಮ ಅಂತ ಕೇಳಿದ್ದೇನೆ, ನಾನು ಬಿಡಬೇಡ ಮಾರಾಯ, ನಿನ್ನ ಕೈ ನಾನಾಗಿ ಬಂದಿದ್ದೇನೆ, ನಾನು ಇಲ್ಲಿ ದೊಡ್ಡ ದೊಡ್ಡ ಮೀನು ನುಂಗಿ ಹಾಕಿಬಿಡುತ್ತೆ, ನನ್ನ ಸ್ವಲ್ಪ ಕಾಪಾಡಯ್ಯ ಅಂತ ಕೇಳಿದೆ. ತಕ್ಷಣ ಭಾರಿ ಸಂಕೋಚ ಆಗ್ತೇನೆ, ಹೌದಾ ಅಂತ ಹೇಳಿಬಿಟ್ಟು ಆ ಮೀನಂತ ಕಮಂಡಲ್ಲಿ ಹಾಕ್ತಾನೆ. ಒಂದು ಅನೇಕ ಮುಷನ್ ಮನೆಗೆ ಹೊರಟು ಬಿಡ್ತಾನೆ. ಬೆಳಿಗ್ಗೆ ಅಂತ ನೋಡ್ತಾನೆ ಕಮಂಡಲ್ಲು ಫುಲ್ಲು. ರಾಜ ಅಂತ ಮಾತಾಡಿಸ್ತಾನೆ, ಏನಪ್ಪ ಅಂದ್ರೆ ಜಾಗ ತುಂಬಾ ಇಕ್ಕಟ್ಟಾಗಿಬಿಟ್ಟಿದೆ, ಸ್ವಲ್ಪ ದೊಡ್ಡ ಜಾಗಕ್ಕೆ ಹಾಕಪ್ಪ ಅಂತ ಕೇಳ್ತಾನೆ. ಅದು ಹಾಕ್ತಾ ಹೋಗ್ತಾನೆ, ಪಾಪ ಬಾವಿ ಆಯ್ತು ಕೆರೆ ಆಯ್ತು ಹಾಕ್ತಾ ಹೋಗ್ತಾನೆ. ಟೈಮ್ ಎಲ್ಲ ಬರ್ದಿಸ್ ಬೆಳಗಾದ ತಕ್ಷಣ ಫುಲ್ ಅದು ಒಂದು ರಾಜ ದೊಡ್ಡ ಜಾಗಕ್ಕೆ ಹಾಕಯ್ಯ ಅಂತ ಮತ್ತೆ ಕೇಳೋದು. ಪಾಪ ರಾಜ ಅವನು ಪಾಪ ಹಾಕಿದ ಹಾಕಿದ ಎಲ್ಲಿ ಹಾಕಿದ್ರು ದೊಡ್ಡವನಾಗ್ತಾ ಇದ್ದಾನೆ. ಕೊನೆಗೆ ಯೋಚನೆ ಮಾಡಿ ಮತ್ತೆ ನದಿಗೆ ಬಿಡ್ಲಿಕ್ಕೆ ಬಂದನು. ಸಮುದ್ರಕ್ಕೂ ನದಿಗೂ ಬೇಡ ಬರ್ತಿರ್ಲಿಕ್ಕೆ ಹೇಳ್ತಾನೆ, ಮಹಾರಾಯ ಬಿಡಬೇಡ ಮಹಾರಾಯ, ಯಾರ ತಿಂದುಬಿಟ್ರೆ ಕಷ್ಟ ಅಂತ ಹೇಳಿ ಅಂದ್ಕೊಂಡಂತೆ. ಅಲ್ಲಯ್ಯ ದಿನ ಬೆಳಗಾದ್ರೆ ಈ ಪಾಟಿ ಬೆಳೀತಾ ಇದ್ದೀಯಾ, ನಿನ್ ಯಾರು ತಿಂತಾರೆ, ನೀನು ಎಲ್ಲರನ್ನ ತಿನ್ನೋ ಬೈಕಿ, ಯಾರು ಈತ ಅಂತ ಒಂದು ಕ್ಷಣ ಯೋಚನೆ ಮಾಡಿದನಂತೆ. ಆಗ ಪರಮಾತ್ಮ ತೋರಿಸ್ತಾನೆ, ಮತ್ಸ್ಯಕ ರೂಪ ಲಯೋಧ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ, ಸಾಕ್ಷಾತ್ ಮತ್ಸ್ಯರೂಪದ ಪರಮಾತ್ಮ. ನೋಡಯ್ಯ ಸತ್ಯವ್ರತ, ನಾನು ಬಂದಿದ್ದು ಯಾತಕ್ಕೆ ಗೊತ್ತಾ ಅಂತ ಹೇಳ್ತಾನೆ. ಯಾತಕ್ಕೆ ಗೊತ್ತಾ, ಇವತ್ತು ಏಳನೇ ದಿವಸಕ್ಕೆ ಮನ್ವಂತರ ಪ್ರಳಯವಾಗುತ್ತೆ, ಆ ಪ್ರಳಯದಲ್ಲಿ ಇಡೀ ಜಗತ್ತು ಮುಳುಗಿ ಹೋಗಿಬಿಡುತ್ತೆ. ಆ ಸಮಯದಲ್ಲಿ ಒಂದು ದೋಣಿ ಬರುತ್ತೆ, ಆ ದೋಣಿಯ ಸಪ್ತ ಋಷಿಗಳು ಕೂತಿರ್ತಾರೆ, ನೀನು ಸಿದ್ಧವಾಗಿರು, ಆ ದೋಣಿಯೊಳಗೆ ನೀನು ಏರು, ಮುಂದಿನ ಮನ್ವಂತರಕ್ಕೆ ಏನು ಬೆಳವಣಿಗೆ ಮೂಲಭೂತ ಸಸ್ಯಗಳು ಬೇಕಲ್ಲ, ಆ ಬೀಜಗಳನ್ನು ಸಿದ್ಧ ಮಾಡಿಕೊಂಡಿರು, ಅದರ ಸಮೇತ ಏರು, ಆಗ ಅದು ನಿನ್ನ ಆಶ್ರಮ ಮುಳುಗಿ ಹೋಗಿಬಿಡುತ್ತೆ, ಆಗ ಉಲಾಡ್ತಿರುತ್ತೆ ನೀನು ಕೂತಂತ ನಾವೇ, ಆಗ ನಾನು ಕಾಣಿಸ್ಕೋತೇನೆ, ನಾನು ಈ ರೂಪದಲ್ಲೇ ಕಾಣಿಸ್ಕೋತೇನೆ, ಅದು ಐಡೆಂಟಿಫೈ ಮಾಡಕ್ಕೆ ಅನುಕೂಲವಾಗಲಿ ಅಂತ ಸ್ವಲ್ಪ ಸ್ಯಾಂಪಲ್ ತೋರಿಸಿದ್ದೇನೆ ಅಂತ ಪರಮಾತ್ಮ ಹೇಳುತ್ತಾನೆ. ಹೀಗೆ ಬರ್ತಾರೆ ನೋಡಿದ ಫೋಟೋ ತೋರಿಸ್ತಾರೆ, ಆಗ ಮತ್ತೆ ಕನ್ಫ್ಯೂಸ್ ಮಾಡಿಕೊಳ್ಳೋ ಕಾರಣ ಇಲ್ಲ, ಹೀಗೆ ಬರ್ತೇನೆ ನಾನು, ನನ್ನ ತಲೆವರು ಒಂದು ಕೋಡ್ ಇರುತ್ತೆ, ಅದಕ್ಕೆ ನಿನ್ನ ನಾವೇಗದು ಕಟ್ಕೊಂಡು ಬಿಡಿ, ಆ ಪ್ರಳಯ ಬಗ್ಗೆ ಹೋಗಿ ನಾನು ನಿಮ್ಮನ್ನು ಕಾಪಾಡ್ತೇನೆ, ಆಮೇಲೆ ನಿನ್ನನ್ನ ಮುಂದಿನ ಮನ್ವಂತರಕ್ಕೆ ಅಧಿಪತಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿದ. ನೀನೇ ಮುಂದಿನ ಮನ್ವಂತರ ಅಧಿಪತಿ, ಇಷ್ಟೆಲ್ಲ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ ಆ ಸ್ತೋತ್ರ ಮಾಡ್ತಾನೆ, ಎಷ್ಟು ದಿವ್ಯವಾದ ಸ್ತೋತ್ರವನ್ನು ಮಾಡ್ತಾನೆ. ಆ ರೀತಿ ಆಗೇ ಆಗತ್ತೆ ಮುಂದೆ, ಆ ಏಳು ದಿವಸ ಪ್ರಳಯ ಆಗೇ ಆಗತ್ತೆ, ಎಲ್ಲ ಬರುತ್ತೆ, ಕೂಡ್ತಾರೆ, ಪರಮಾತ್ಮನ ಸ್ತೋತ್ರ ಮಾಡ್ತಾನೆ, ಪರಮಾತ್ಮ ಮಾತಾಡ್ತಾನಾಗ. ಪರಮಾತ್ಮ ಇವರನ್ನೆಲ್ಲ ಕುರಿತು ಉಪದೇಶ ಮಾಡಿದ ಭಾಗಕ್ಕೇನೆ ಮತ್ಸ್ಯ ಪುರಾಣ ಅಂತ ಹೆಸರಾಗತ್ತೆ. ಅಂಥ ಮಹಾನುಭಾವ ಸತ್ಯವ್ರತ ರಾಜ ಮುಂದಿನ ಇದರೊಳಗೆ ವಿಶೇಷವಾಗಿ ಈ ವೈವಸ್ವತ ಮನುವಾಗಿ ಹುಟ್ಟುತ್ತಾ ಇದ್ದಾನೆ. ಅದರಲ್ಲೇ ಇವತ್ತು ನಾವಿರ್ತಿರೋದು. ವಯಸ್ಸತ ಮನ್ವಂತರೇ ಅಂತ ಹೇಳ್ತೇವಲ್ಲ, ಮನ್ವಂತರಾಧಿಪನ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಅಷ್ಟಮಸ್ಕಂದ ಭಾಗವತದ ಕೊನೆಗೆ ಇದು ಅದರ ಕೊನೆಯ ಕಥೆ. ಇಲ್ಲಿ ತಮಾಷೆ ನೋಡಬೇಕು. ಇಂದು ಬಲಿಚಕ್ರವರ್ತಿಯನ್ನು ಕೇಳಿದ ಹಾಗೆ ಮಾಡಿದ, ಕೊಟ್ಟ. ಕೇಳಿದ ಹಾಗೆ ಮಾಡಿ ಇಂದ್ರ ಪದವಿಯನ್ನು ಕೊಟ್ಟ. ಇಲ್ಲಿ ಜಾಗ ಕೊಡುವಂತ ಕೇಳಿದ ಹಾಗೆ ಮಾಡಿ ಪ್ರಳಯೋದಿಂದ ಕಾಪಾಡಿ ಬಿಡ್ತಾನೆ. ಪರಮಾತ್ಮ ಕೇಳಿದ ಹಾಗೆ ಮಾಡಿ ಉದ್ದಾರ ಮಾಡತಕ್ಕಂಥ ಲಕ್ಷಣ ಇದು. ಅವನು ಭಾವಿ ಇಂದ್ರ, ಈತ ಭಾವಿ ಮನ್ವಂತರಾಧಿಪ ಆಗಿನ ಕಾಲಕ್ಕೆ, ಇವತ್ತಿನ ಮನ್ವಂತರಾಧಿಪತಿ. ಅಂತೂ ದೇವರು ನಮ್ಮನ್ನು ಏನು ಕೇಳ್ತಾನಲ್ಲ, ತನಗೆ ಬೇಕು ಅಂತ ಕೇಳೋದಿಲ್ಲ, ನಮಗೆ ಅನಂತ ಮಡಿ ಮಾಡಿಕೊಂಡೇ ಕೇಳ್ತಾನೆ ಹೊತ್ತು ಬೇರೆ ಇಲ್ಲ. ಕಮಂಡೋನಲ್ಲಿ ಜಾಗ ಕೊಟ್ಟ, ಪ್ರಳಯ ಕಾಲದಲ್ಲಿ ಸಾಯದಾರೆ ಪರಮಾತ್ಮ ನೋಡಿಕೊಂಡ. ಇಷ್ಟು ಜಾಗ ಕೊಟ್ಟಿದ್ದೆ ಪ್ರಳಯ ಕಾಲದಲ್ಲಿ ಸಾಯದಂತೆ ಪರಮಾತ್ಮ ಮಾಡ್ತಾ ಇದ್ದಾನೆ. ಈ ಅನುಸಂಧಾನ ಇಟ್ಟುಕೊಂಡು ನಾವು ಯಾರಿಗಾದ್ರೂ ಜಾಗ ಕೊಟ್ಟಾಗ ಅಂತ ಅನುಸಂಧಾನ ಮಾಡಬೇಕಂತೆ. ಪರಮಾತ್ಮ ನಿಮಗೆ ಸತ್ಯವ್ರತ ರಾಜ ಕಮಂಡೋನಲ್ಲಿ ಜಾಗ ಕೊಟ್ಟಿದ್ದಕ್ಕೆ ಇಷ್ಟು ಉದ್ಧಾರ ಮಾಡಿದ್ದಾನೆ. ಇವತ್ತು ನಾವೇನೋ ಅವಕಾಶ ಬಂದಿದೆ, ಜಾಗ ಕೊಡ್ತಾ ಇದ್ದೇವೆ. ಪರಮಾತ್ಮನಿಗೆ ಅರ್ಪಣಿತವಾಗಲಿ, ಕೃಷ್ಣಾರ್ಪಣ ವಸ್ತು ಅಂತ ಕೊಟ್ರೆ ನಾವು ಈ ಕಥೆ ಕೇಳಿದ್ದು ಸಾರ್ಥಕ. ಇನ್ನು ಪರಮಾತ್ಮ ನಮ್ಮನ್ನು ಕೇಳ್ತಾನೆ, ಮನೆ ನೋಡಿ ಜಾಗ ಕೊಡ್ರಯ್ಯ ಅಂತ ಕೇಳಿದ್ರೆ, ದೇವ್ರ ಮನೆ ಎಲ್ಲಿರುತ್ತೆ ಇವತ್ತು? ಮನೆಗಳಲ್ಲಿ ದೇವ್ರ ಮನೆಯೇ ಇಲ್ಲ. ಇವತ್ತು ದೇವ್ರ ಮನೆ ಏನಾದರೂ ನೀವು ನೋಡಬೇಕು ಅಂತಿದ್ರೆ ಬ್ರಾಹ್ಮಣ ಏತರ ಮನೆಯಲ್ಲಿ ನೋಡ್ಬೇಕಷ್ಟೇ. ಬ್ರಾಹ್ಮಣರ ಮನೆಯಲ್ಲಿ ನೋಡು ತುಂಬಾ ಕಡಿಮೆ. ಎಷ್ಟೋ ಬೇರೆ ಮನೆ ಕೊಂಡ್ಕೊಳ್ಳೋಕೆ ಹೋಗಿಬೇಕಾದ್ರೆ ಬ್ರಾಹ್ಮಣ ಎತ್ತರದು ಪೂಜಾ ರೂಮ್ ಅಂತ ಇರುತ್ತೆ, ನಮ್ಮಲ್ಲಿ ಡಾಗ್ ರೂಮ್ ಅಂತ ಇರುತ್ತೆ, ನಾಯಿ ರೂಮ್ ಅಂತ ಇರುತ್ತೆ ಅಷ್ಟೇ. ಎಷ್ಟೋ ಜನ ಒಳ್ಳೆಯವರಿದ್ದಾರೆ ಇಲ್ಲ ಅಂತಲ್ಲ, ಆದರೆ ತುಂಬಾ ಜನಗಳು ಇವತ್ತು ನಿಯಮೇನ ನಾಯಿ ಕಟ್ಟ ಸಂಸ್ಕಾರ ಮಾಡಿಕೊಂಡ್ರೆ ಹೊರತು ದೇವರಿಟ್ಕೊಳ್ಳೋ ಸಂಸ್ಕಾರ ಮಾಡಲೇ ಇಲ್ಲ. ಮನೆಯಲ್ಲಿ ನಾವು ದೇವರಿಗೇನು ದೇವ್ರ ಮನೆ ಅಂತ ಮಾಡ್ತೇವೆ, ಅದು ಅಲ್ಲಿ ಮನೆ ಮಾಡೋದಲ್ಲ, ವೈಕುಂಠದಲ್ಲಿ ನಮಗೊಂದು ಮನೆ ತಯಾರಾಗೋ ಗ್ಯಾರಂಟಿ ಅಂತ ಅರ್ಥದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಸಾಲಿಗ್ರಾಮ ಇದೆ ಮನೆಯಲ್ಲಿ, ದೇವರಿದ್ದಾರೆ, ನಾವಿದ್ದೇವೆ. ನಾವಿರೋದು ನಮ್ಮ ಮನೆಯಲ್ಲಿ ದೇವರಿಲ್ಲ, ದೇವ್ರ ಮನೆಯಲ್ಲಿ ನಾವು ಅರ್ಚಕರಾಗಿದ್ದೇವೆ ಅಂತ. ನಮ್ಮ ಮನೆ ದೇವಸ್ಥಾನ, ನಾವು ಅರ್ಚಕರ ಪೂಜೆ ಮಾಡ್ತೇವೆ ಅಷ್ಟೇ ಹೊರತು ಮನೆಯ ಓನರ್ಶಿಪ್ ನಮ್ಮದಲ್ಲ, ಅದು ಪರಮಾತ್ಮನು ಚಿಂತನೆ ಮಾಡಿದರೆ ಮತ್ಸ್ಯಾವತಾರದ ಕಥೆಯ ಸಾರ್ಥಕ್ಯ. ಮುಂದೆ ನವಮಸ್ಕಂಧದೊಳಗೆ ಸೂರ್ಯವಂಶದ ರಾಜ ಮತ್ತು ಚಂದ್ರವಂಶದ ರಾಜರಗಳ ಅಪೂರ್ವ ಕಥೆಗಳನ್ನು ಹೇಳ್ತಾ ಇದ್ದಾನೆ. ಮೊದಲಿಗೆ ಈ ಸತ್ಯವ್ರತ ರಾಜ ವಿವಸ್ವಾನ್ ನಾಮಕ ಸೂರ್ಯನ ಮಗನಾಗಿ ವಯೋಸ್ವತ ಮನುವಾಗಿ ಹುಟ್ಟುತ್ತಾ ಇದ್ದಾನೆ. ಆತ ಮುಂದೆ ವಂಶವನ್ನು ಬೆಳೆಸಬೇಕಲ್ಲ,